ಅಜ್ಜನನ್ನು ತಡಿಬಹುದು ಅಂತ ಹೇಳಿದ್ದಾರೆ. ಅಜ್ಜನನ್ನು ಬಿಟ್ಟು ಉಳಿದ ನಾಲ್ಕು ಜನ ಒಂದು ದಿವಸದ ಮಟ್ಟಿಗೆ ಮಾತ್ರ, ಒಂದು ದಿವಸದ ಮಟ್ಟಿಗೆ ಮಾತ್ರ ತಡಿಬಹುದು, ಅಟ ವರ ಕೊಡ್ತೇನೆ ಅಂತ ಹೇಳಿದಾರಂತೆ. ಯಾತಕ್ಕೆ ಅರ್ಜುನನ ಬಗ್ಗೆ ಹೇಳೋದಿಲ್ಲ ಅಂದರೆ, ಆತ ಈಗಾಗಲೇ ಪಾಶುಪತಾಸ್ತ್ರ ತಗೊಂಡಿದ್ದ ನನ್ನ ಕೈಯಿಂದ, ಆತನ ವರ ಕೊಟ್ಟಾಗಿದೆ ನಾನು, ಅದರಿಂದ ಆತನಿಗೆ ಹೊರ ಕೊಡಕ್ಕೆ ಆತನ ಮೇಲೆ ಗೆಲ್ಲೋ ಶಕ್ತಿ ತಡೆಯೋ ಶಕ್ತಿ ನನಗೆ ಬರೋದಿಲ್ಲ. ಉಳಿದ ನಾಲ್ಕು ಜನಗಳನ್ನು ಒಂದು ದಿವಸದ ಮಟ್ಟಿಗೆ ಮಾತ್ರ ತಡೆಯೋ ಶಕ್ತಿ ಬರಲಿ ಅಂತ ಹೇಳಿದರೆ, ಅಲ್ಲೇ ಒಂದು ಪ್ರಶ್ನೆ ಬಂತು. ಭೀಮನೇ ಬರ ಕೊಡಕ್ಕೆ ಬರುತ್ತೋ ಅಂತ ಪ್ರಶ್ನೆ ಇವೆ. ಭೀಮಸೇನೆ ಮೇಲೆ ತಡೆಯ ಶಕ್ತಿ ಬರ ಬರ ಕೊಡಕ್ಕೆ ಬರುತ್ತೋ ಅಂತ ಕೇಳಿದರೆ, ಅವ್ರಿಗೆ ಗೊತ್ತು ಜೂರಿಸ್ಡಿಕ್ಷನ್ ಅಲ್ಲ ಪಾಪ, ಗೌರ್ನರ್ ಬರದಂತೆ ಮಾಡಿದ ತಹಸೀಲ್ದಾರಿಗೆ ಕೇಳಿದರೆ ಏನು ಮಾಡ್ತಾನಂತ. ಎಸ್ ಸೈಡ್ ಮಾಡಿ ಬೆಲೆ ಇಲ್ಲ, ಅದಕ್ಕೆ ಯಾವಾಗೂ ಬೆಲೆ ಇಲ್ಲ. ಅದರಿಂದಾಗಿನೆ ನೀನು ಸುಮ್ಮನೆ ಸಮಾಧಾನ ಕೊಟ್ಟ ವರ, ಉಳಿದು ಮೂರು ಜನ ತಡಿಬಹುದು ಒಂದು ದಿವಸ. ಈ ವರ ತಿಳ್ಕೊಂಡ, ಈ ವರದಿಂದ ಏನು ತಿಳ್ಕೊಂಡಿದ್ದವನು, ಇನ್ನು ನನ್ನ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಭ್ರಾಂತ ಇರುತ್ತಾರೆ ಜನಗಳು. ವರನೇ ಆಗಿದೆ ಫಸ್ಟ್ ಆಫ್ ಆಲ್, ವರನೇ ಪೂರ್ತಿ, ಗೆಲುವಿಗಂತೂ ಅವಕಾಶನೇ ಇಲ್ಲ, ಬರೀ ತಡೆಯೋದು. ಅದು ನಾಲ್ಕು ಜನಗಳನ್ನು ಒಂದು ದಿವಸ, ಇದರಿಂದ ಏನು ಮಹಾ ಗೆಲ್ಲ ಸಾಧ್ಯ ಇದೆ ಅವನು, ಇದನ್ನು ಭಾರಿ ದೊಡ್ಡ ಆಸ್ತಿ ಅಂತ ತಿಳ್ಕೊಂಡ್ಬಿಡ್ತಾನೆ ದುಷ್ಟ. ಎಷ್ಟೋ ಜನ ಹೇಳ್ತಾರೆ, ಭಾರಿ ಆಸ್ತಿವಂತ ಸಂಕಟ ಪಡ್ತೀರಲ್ಲ, ಸಂತು ಮೆರಿತೀರಲ್ಲ, ಎಂತೆಂಥ ರಾಜಮಹಾರಾಜರು ಏನಾಗಿ ಹೋಗಿದ್ದಾರೆ ನೋಡಿ ಅಂತ ಹೇಳ್ತಾರೆ. ಎಂತೆಂಥ ಕೋಟಿ ಕೋಟಿ ಇಟ್ಲ ಜನ ಬೀದಿ ಬಿದ್ದು ಹೋಗಿದ್ದಾರೆ. ಆದ್ದರಿಂದ ನಮ್ಮನ್ನು ಯಾರೂ ಕಾಪಾಡೋದಿಲ್ಲ, ದೇವರೊಬ್ಬನೇ ಕಾಪಾಡೋದು. ಆ ವಿಶ್ವಾಸ ಅವನಿಗೆ ಬರಲಿಲ್ಲ. ಇವರು ಕೊಟ್ಟ ವರ ಇದೆ, ತೀರ ಸಾಮಾನ್ಯವಾದ ವರ ಅದು. ಒಂದು ಅಂಥ ವರದಿಂದ ಇನ್ನೂ ದುಷ್ಟತನ ಬೆಳೆಸಿಕೊಂಡೇ ಹೊರತು ಅವನು ಒಳ್ಳೆಯನಾಗ ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಇದು ಜಯದ್ರಥನ ಹೆಸರು ನೋಡಿದರೆ ಜಯದ್ರಥ ಆಗಿದ್ದಲ್ಲಿ ಬರೀ ಪರಾಜಯದ್ರಥ ಅಷ್ಟೇ, ಅವನು ಹೆಸರಿಗೆ ಜಯದ್ರಥ ಅಷ್ಟೇ. ಭಾರಿ ಬುದ್ಧಿವಂತ ಅಂದರೆ ಜಯ ಅಂತ ಹೆಸರು ಇಟ್ಕೊಂಡು ಪ್ರತಿ ಪರೀಕ್ಷೆ ಫೇಲ್ ಆಗ್ತಿದ್ರೆ ಹಾಗೂ ಹಾಕಿ ಹೆಸರು ನೋಡಿದರೆ ಏನು ಆಭಾಸ ಕಾಣಬೇಕದು. ಒಂದು ನಿಜವಾದ ಅರ್ಥದೊಳಗೆ ಅವನ ದುರಂತವೇ ದುರಂತ. ಅಂತೂ ರಾಮಾಯಣದಲ್ಲೂ ಅಪಹರಣದ ಪ್ರಯತ್ನ, ಅಲ್ಲಿ ಸೀತೆ ಅಪಹರಣದ ಪ್ರಯತ್ನ, ಆತ ರಾಮಾಯಣದ ಮಹಾನಾಯಕಿ ಸೀತಾದೇವಿ, ಇಲ್ಲಿ ದ್ರೌಪದಿ ಅಪಹರಣದ ಪ್ರಯತ್ನ, ಇಲ್ಲಿ ಮಹಾನಾಯಕಿ, ಇದಕ್ಕೆ ಮಹಾಭಾರತಕ್ಕೆ ಸಾಕ್ಷಾತ್ ದ್ರೌಪದಿ ದೇವಿ, ಅಲ್ಲಿ ರಾವಣ, ಇಲ್ಲಿ ಜಯದ್ರಥ. ಇದೆಲ್ಲ ನೋಡಿದರೆ ಇದು ರಾಮಾಯಣದಲ್ಲಿ ನಡೀತು, ಮಹಾಭಾರತ ನಡೀತು ಅಲ್ಲ, ಜಗತ್ತ ನಡೀತಾನೇ ಇರ್ತದೆ ಅಂತ ಹೇಳುತ್ತಾರೆ. ಈ ರೀತಿಯಾಗಿ ಅನ್ಯಾಯ ಅಪಚಾರಗಳನ್ನು ಮಾಡೋ ಜನ ಯಾವಾಗಲೂ ಇರ್ತಾರೆ. ಸಜ್ಜನರ ಪರಿಸ್ಥಿತಿಯ ದುರ್ಲಾಭವನ್ನು ನೋಡಿ ಅದನ್ನು ಪಡೀಲಿಕ್ಕೋಸ್ಕರ ಹೊರಡ್ತಕ್ಕಂಥ ಜನ ಇವರು. ಒಬ್ಬ ಸಾತ್ವಿಕ ಪುರುಷನ ಯಾವುದೋ ಒಂದು ಆಪತ್ತಿನ ದುರ್ಲಾಭ ಪಡೀಲಿಕ್ಕೆ ಜನ, ಅಂಡ್ಯೂ ಅಡ್ವಾಂಟೇಜ್ ಅಂತ ಏನು ಕರಿತೇವೆ, ಅದನ್ನು ಪಡ್ಲಿಕ್ಕೆ ಹೊರಟವು. ತನಗೆ ಸೈನ್ಯ ಇದೆ, ಜನ ಇದ್ದಾರೆ ಅಂದ್ಕೊಂಡು ಕೆಣಕ್ಕೆ ತಾನೇ ಮುಖಭಂಗ ಮಾಡಿಕೊಂಡ, ಮರ್ಯಾದೆ ಕಳ್ಕೊಂಡ, ಅಲ್ಲಿಂದ ಹೊರಟ. ಇದು ಜಯದ್ರಥನ ಪರಾಜಯದ ಕಥೆ. ಇದು ಅದಕ್ಕೆ ಹೇಳ್ತಾರೆ ಆಚಾರ್ಯರು, ಹೇಳಬೇಕಾದ್ರೆ ಹೇಳ್ತಾರೆ, ದ್ರೌಪದಿ ಅಂದರೆ ಏನು, ಭೀಮಸೇನಾ ಅಂದರೆ ಏನು, ಅರ್ಜುನ ಅಂದರೆ ಏನು, ಜಯದ್ರಥ ಅಂದರೆ ಯಾರು ಅಂತ ಕೇಳಿದರೆ, ಜಯದ್ರಥ ಅಂತಕ್ಕೊಬ್ಬ ದುಷ್ಟ, ಭೀಮಸೇನಾ ಅಂದರೆ ವಾಯು, ದ್ರೌಪದಿ ಅಂದರೆ ಶಾಸ್ತ್ರಜ್ಞಾನ ಅಂತ ಹೇಳುತ್ತಾರೆ. ಶಾಸ್ತ್ರ ಗ್ರಂಥಗಳೇ ದ್ರೌಪದಿ ಇದ್ದಾಗೆ. ಯಾರು ಶಾಸ್ತ್ರ ಗ್ರಂಥಗಳನ್ನು ಕದೀತಾರೋ ಅವರು ಜಯದ್ರಥನ ಕೆಲಸ ಮಾಡಲು ಕೊಟ್ಟ ಮಹಾಪಾಪಿಗಳು. ಅಲ್ಲಿ ಸೀತೆಯನ್ನು ಕದಿಯೋದು ಅಂದರೆ ಲಕ್ಷ್ಮಿಯನ್ನು ಕದಿಯೋದು, ಇಲ್ಲಿ ದ್ರೌಪದಿಯನ್ನು ಕದಿಯೋದು ಅಂತ ಹೇಳಿದರೆ ವಿದ್ಯೆಯನ್ನು ಕದಿಯೋದು ಅಂತ. ವಿದ್ಯೆಯನ್ನು ಕದಿಯೋದು ಅಂದರೆ ಏನು ಅಂತ ಪ್ರಶ್ನೆ ಆಗ್ತದೆ. ಅಂದರೆ ಗೊತ್ತಿಲ್ಲದೆ ಕೆಳೋದಕ್ಕೆ ಹೋಗ್ತಾರೋ ಅದು ಕದ್ದಾಗಲೆಕ್ಕ, ಅಥವಾ ಗೊತ್ತಿಲ್ಲದೆ ಕೆಳೋದಕ್ಕೆ ಹೋಗೋದು. ಇವತ್ತಂತೂ ಗ್ರಂಥಚೋರರು ಅಂತಲೇ ಇರ್ತಾರೆ, ಯಾರೋ ಕಷ್ಟಪಟ್ಟು ಪುಸ್ತಕ ಬರೆದಿರ್ತಾರೆ, ತಮ್ಮ ಹೆಸರು ಹಾಕೊಂಡು ಪಬ್ಲಿಷ್ ಮಾಡಿಬಿಡ್ತಾರೆ. ಅದೆಲ್ಲ ಜಯದ್ರಥನ ವ್ಯಾಪಾರಗಳಿವೆಲ್ಲ ಕೂಡ, ಜಯದ್ರಥನ ಜನ ಮಾಡ್ತಕ್ಕಂಥ ಕೆಲಸಗಳು. ಎಂದು ಕೂಡ ಸರಸ್ವತಿ ಒಲಿಬೇಕು ಅಂತಿದ್ರೆ ಸರಸ್ವತಿ ಅನುಗ್ರಹ ಮಾಡ ಬದುಕಬೇಕೇ ಹೊರತು ಆಗ್ರಹ ಮಾಡ ಬದುಕಬಾರದು. ಜಯದ್ರಥಾದಿಗಳು ಮಹಾಪಾಪಿಗಳು. ಆಚಾರ್ಯರ ವೈಭವವನ್ನು ಕಂಡ ಜನ ಅವ್ರು ಏನು ಹೇಳಿದ್ರು ಉತ್ತರ ಕೊಡ್ತಾ ಇದ್ರು. ಮಧ್ವಾಚಾರ್ಯರು ಯಾವ ಪ್ರಶ್ನೆ ಎಷ್ಟೇ ಜನ ಕೇಳಲಿ, ಯಾವುದೇ ಕೇಳಲಿ, ಯಾವಾಗಲೇ ಕೇಳಲಿ, ಪೂರ್ಣ ಉತ್ತರ ಕೊಡ್ತಕ್ಕಂಥ ಸಾಮರ್ಥ್ಯ ಇತ್ತು. ಜನ ಎಲ್ಲ ತಿಳ್ಕೊಂಡ್ರು, ಓಹೋ ಅವರು ಭಾರಿ ಓದ್ಕೊಂಡ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟಿ ಓದ್ಬಿಟ್ಟಿದ್ದಾರೆ, ಅದಕ್ಕೆ ಎಲ್ಲ ಉತ್ತರ ಕೊಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದರು. ಜೊತೆಗೆ ಆಚಾರ್ಯ ಏನು ಮಾಡಿದ್ರು, ತಮ್ಮ ಗ್ರಂಥ ದೊಡ್ಡ ಗ್ರಂಥಗಳ ರಾಶಿ ಇತ್ತು ಆಚಾರ್ಯ ಹತ್ರ. ಇಡೀ ನಮ್ಮ ಶಾಸ್ತ್ರದ ಪ್ರಪಂಚದೊಳಗೆ ಭಾರಿ ದೊಡ್ಡ ಲೈಬ್ರರಿ ಇಟ್ಕೊಂಡಿದ್ದ ಆಚಾರ್ಯರು ಮಧ್ವಾಚಾರ್ಯರು, ದೊಡ್ಡ ಲೈಬ್ರರಿ. ಅದನ್ನು ತಮ್ಮ ಹಿಂದೆ ಹೋಯ್ತಾನೇ ಇತ್ತು, ಅದು ಎತ್ತಿನ ಮೇಲೆ ಇಟ್ಕೊಂಡೇ ಓಡಾಡ್ತಾ ಇದ್ದರು, ದೊಡ್ಡ ವೃಷಭದ ಮೇಲೆ. ಯೋಚನೆ ಮಾಡಿ, ಇಷ್ಟೆಲ್ಲ ಪುಸ್ತಕ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು, ಅದಕ್ಕೆ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಈ ಪುಸ್ತಕದ ಕದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದರೆ, ಲೈಬ್ರರಿನೇ ಕದಿಯ ಯೋಚನೆ ಮಾಡುತ್ತಾರೆ. ಅದನ್ನೇ ವರ್ಣನೆ ಮಾಡ್ತಾ ಹೇಳುತ್ತಾರೆ, ಇದೆಲ್ಲ ದ್ರೌಪದಿಯನ್ನ ಜಯದ್ರಥ ಅಪಹರಣ ಮಾಡಲಿಕ್ಕೆ ಹೋಗಿದ್ದು ಹೇಗಿತ್ತೋ ಹಾಗಿತ್ತು ಇವನ ಅವಸ್ಥೆ ಅಂತ ಹೇಳುತ್ತಾರೆ. ಅವನ ಅವಸ್ಥೆ ಹಾಗಿತ್ತು, ಮುಂದಾಗಿದ್ದೇನು, ಅಲ್ಲಿ ಹೇಗೆ ಭೀಮಾರ್ಜುನರು ಬಂದು ಜಯದ್ರಥರನ್ನ ಚೆನ್ನಾಗಿ ಒದ್ದು ಬುದ್ಧಿ ಕಲಿಸಿ ದ್ರೌಪದಿಯನ್ನ ಹೇಗೆ ಮೋಚನೆ ಮಾಡಿದರೋ ಹಾಗೆ ಆಚಾರ್ಯರು ಸಭೆಯಲ್ಲಿ ಕೂತಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಶುರು ಮಾಡಿದ್ರಂತ ಆಚಾರ್ಯರನ್ನ, ಏನು ಪ್ರಶ್ನೆ, ಆ ಪ್ರಶ್ನೆಗಳು ಈ ಪ್ರಶ್ನೆಗಳು, ಸರಸರ ಉತ್ತರ ಹೇಳ್ತಾ ಇದ್ದಾರೆ. ಅವ್ರಿಗೆ ಗಾಬರಿ ಆಗೋಯ್ತು, ಪುಸ್ತಕ ಇಲ್ಲದೆ ಹೇಗೆ ಹೇಳ್ತಾರೆ ಇವರು, ಸಭೆ ಶುರುವಾಯಿತು. ಅವ್ರು ಯಾಕೆ ತಿಳ್ಕೊಂಡಿದ್ರು ಗೊತ್ತೇನು, ಪಾಪ ಪಂಚಾಂಗ ಕದ್ದು ಸೂರ್ಯ ಹುಟ್ಟಲಿಕ್ಕಿಲ್ಲ ನಾಳೆ ಅಂತ ತಿಳ್ಕೊಂಡ್ರೆ ಹಾಗೂ ಹಾಗೆ ನಮ್ಮ ಪಂಚಾಂಗ ನೋಡಿ ಸೂರ್ಯ ಹುಟ್ಟಿದ್ರೆ ಗತಿ ಏನಾಗಬೇಕು ಈ ಮಧ್ಯೆ. ಆ ಸೂರ್ಯ ಹುಟ್ಟೋ ನೋಡ್ರೆ ಪಂಚಾಂಗ ಬರೀತಾರೆ ಹೊರತು ನಮ್ಮ ಪಂಚಾಂಗ ನೋಡಿಕೊಂಡು ಕೋಳಿ ಯಾರಕ್ಕೆ ಮುದಿ ಜಂಬದ ಕೋಳಿ ಅಂತ ಹೇಳ್ತಾರಲ್ಲ, ಕೋಳಿ ತಗೊಂಡು ಹೋಗ್ಬಿಟ್ಲದ್ದು ಜನ ಎಳ್ಳಕ್ಕೆ ಎಲ್ಲ ದಾಳಿ ಅಂತ ಹೇಳಿಬಿಟ್ಟು ಹಾಗಾಯ್ತಷ್ಟೇ. ಆಚಾರ್ಯರ ಜ್ಞಾನ ಪುಸ್ತಕದಲ್ಲಿ ಇರಲಿಲ್ಲ. ಪುಸ್ತಕ ಯಾಕೆ ಇಟ್ಕೊಂಡಿದ್ರು ಗೊತ್ತೇನೋ, ಅವರು ಉಳಿದವರಿಗೆ ತೋರಿಸಕ್ಕೆ ಅಂತ ಪುಸ್ತಕ ಇಟ್ಕೊಂಡಿದ್ರೆ ಹೊರತು ತಮ್ಮ ರೆಫರೆನ್ಸ್ಗೆ ಅಂತ ಪುಸ್ತಕ ಇಟ್ಕೊಂಡಿದ್ದಿಲ್ಲ ಆಚಾರ್ಯರು. ಅಂತೂ ಆಗ ಅರ್ಥ ಆಯ್ತಂತವರಿಗೆ ಇವರು ಪೂರ್ಣ ಪ್ರಜ್ಞರು ಅಂತ ಆಗ ಮನವರಿಕೆ ಮಾಡಿಕೊಟ್ಟು. ಇಲ್ಲಿ ಭೀಮಸೇನನಿಂದ ದ್ರೌಪದಿಯ ಮೋಚನೆ, ಅಲ್ಲಿ ಶ್ರೀಮದ್ ಆಚಾರ್ಯರಿಂದ ಗ್ರಂಥಗಳ ಮೋಚನೆ. ಇಲ್ಲಿ ಭೀಮಸೇನೇ ಮಧ್ವಾಚಾರ್ಯರು, ಮಧ್ವಾಚಾರ್ಯ ಭೀಮಸೇನ, ಸರಸ್ವತಿ ದ್ರೌಪದಿ, ಗ್ರಂಥಗಳು ಅಂದ್ರೆ ಸರಸ್ವತಿ. ಮತ್ತು ಗ್ರಂಥಗಳನ್ನು ಸರಸ್ವತಿ ಡೈರೆಕ್ಟ್ ನೋಡಕ್ ಬರೋದಿಲ್ಲ, ವಿದ್ಯೆಯಲ್ಲೇ ನೋಡಬೇಕಷ್ಟೇ. ಗ್ರಂಥಗಳು ಸರಸ್ವತಿ ಪೂಜೆ, ಗ್ರಂಥಗಳು ಇಟ್ಟಾನೆ ಪೂಜೆ ಮಾಡೋದು, ಅದರ ಸಂಕೇತ. ಅದು ವಿದ್ಯೆ ಬೇಕು ಅಂತ ಇದ್ರೆ ಅದನ್ನು ಅಧ್ಯಯನ ಮಾಡಿ ತಿಳಿಬೇಕೆ ಹೊರತು, ವಿಜ್ಞಾನಾರ್ಥಂ ಗುರುಮೇವಾಭಿಗಚ್ಚೆ, ಗುರುಗಳ ತೋರಿ ತಿಳಿಬೇಕೆ ಹೊರತು ಅನ್ಯಾಯದ ಮಾರ್ಗದಲ್ಲಿ ಜ್ಞಾನ ಎಂದು ಬರೋದಿಲ್ಲ. ಪ್ರಯತ್ನ ಪಟ್ಟರೆ ಮುಖಭಂಗವಾಗುತ್ತೆ ಹೊರತು ಇದು ಬಂದ ಮರ್ಯಾದೆನೆ ಹೋಗುತ್ತೆ ಹೊರತು ಪ್ರಯೋಜನ ಇಲ್ಲ ಅನ್ನೋದು ಈ ಕಥೆಯ ತತ್ವ. ಇದು ಮುಂದೇನಾಗುತ್ತೆ ಎಂಬುದು ಪ್ರಶ್ನೆ. ಇನ್ನು ವನಪರ್ವ ತುಂಬ ಭಾಗನೇ ಬೇಕಾದಷ್ಟು ಉಂಟು, ಅದರ ಜೊತೆಗೆ ಮುಂದೆ ಇನ್ನೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೋಡೋಣ ಅಂತ ಹೇಳುತ್ತಾ ನಾಳೆ ದಿವಸ, ಇವತ್ತು ಸ್ವಲ್ಪ ತಡ ಆಗಿದೆ, ನಾಳೆ ಸರಿಯಾಗಿ ಶುರು ಮಾಡಿ ಇನ್ನು ಅನೇಕಾನೇಕ ಕಥೆಗಳು ವನಪರ್ವದೊಳಗೆ ಚಿತ್ರ ವಿಚಿತ್ರವಾದಂಥ ವಿಷಯಗಳು ಮುಂದೆ ಬರುತ್ತೆ, ಅದನ್ನು ನಾಳೆ ಮುಂದುವರೆಸೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಸ್ವಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನ ಹರೌ ಸುಭಕ್ತಿಂ ಮಯಿ ಸಂದೇಶಂತು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಹೇಗೆ ವನಪರ್ವದಲ್ಲಿ ಪಾಂಡವರು ವನವಾಸವನ್ನು ಅತ್ಯದ್ಭುತವಾದಂತಹ ಭಗವತ್ಸೇವೆಯ ಮೂಲಕ ಕಳೀತಾ ಇದ್ದಾರೆ ಎಂಬುದನ್ನು ನೋಡಿದ್ದೇವೆ. ಅದರಲ್ಲಿ ಜಯದ್ರಥನ ಪ್ರಸಂಗ ನಿನ್ನೆ ನಡೆದಿದೆ. ಜಯದ್ರಥ ದ್ರೌಪದಿಯನ್ನು ಅಪಹರಣ ಮಾಡಲಿಕ್ಕೆ ಅಂತ ಹೊರಟು ಭೀಮಾರ್ಜುನರಿಂದ ಪರಾಜಿತನಾಗಿ ಎಲ್ಲ ವಿಧವಾದಂತಹ ಅವಮಾನಕ್ಕೆ ಗುರಿಯಾಗಿ ಅನರ್ಥಕ್ಕೆ ಒಳಗಾಗ್ತಾ ಇದ್ದಾನೆ. ಅಂದರೆ ದ್ರೌಪದಿಯ ಕಾಮನೆ ಅವನನ್ನು ಸರ್ವವಿಧವಾದ ಅನರ್ಥಕ್ಕೆ ಒಳಗು ಮಾಡಿಬಿಟ್ಟು ಅದಕ್ಕೆ ಹೇಳುತ್ತಾರೆ. ಎಂದೂ ಸಹ ಮೊದಲನೇದಾಗಿ ಪರಸ್ತ್ರೀ ಸೋತ್ತಮ ಸ್ತ್ರೀ ಅಂಥವರನ್ನು ಜಯದ್ರಥ ಕಾಮಿಸಿದ ಫಲ ಅಲ್ಲಿಯೇ ಅವನಿಗೆ ಮರಣವೇ ಕಟ್ಟಿಟ್ಟಂತೆ ಆಯಿತಾಗಲೇ. ನಿನ್ನೆ ಹೇಳಿದಂತೆ ರಾವಣ ಸೀತೆಯನ್ನು ಕೆಣಕಿ, ಮಹಾಲಕ್ಷ್ಮಿಯಾದ ಸೀತೆಯನ್ನು ಕೆಣಕಿ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶೋ ಯಾಶ್ಯಸಿ ಅನ್ನೋ ಎಚ್ಚರವನ್ನು ಹನುಮಂತ ದೇವರಿಂದ ಪಡೆದ ಹಾಗೆ ಇಲ್ಲಿ ಜಯದ್ರಥ ವಾಯುದೇವರ ಪತ್ನಿಯಾದ ದ್ರೌಪದಿಯನ್ನು ಕೆಣಕಿ ಅಲ್ಲಿ ಹನುಮಂತನೇ ಆಗಿದ್ದ ಭೀಮಸೇನನಿಂದ ವಿಚಿತ್ರವಾದ ಮಾನಭಂಗಕ್ಕೊಳಗಾಗ್ತಾ ಇದ್ದಾನೆ. ಕೊನೆಗೂ ಬಿಟ್ಟಿದ್ದು ಯಾವಾಗ ದಾಸೋ ದ್ರೌಪದ್ಯಾಹ, ನಾನು ದ್ರೌಪದಿಯ ದಾಸ ಅಂತ ಅವನು ಬಾಯಲ್ಲಿ ಅನ್ನಿಸಿಬಿಟ್ಟಿದ್ದೆ ಹೊರತು ಬೇರೆ ರೀತಿಯಲ್ಲ. ಜಯದ್ರಥ ಇಷ್ಟರಿಂದ ಪಾಠ ಕಲೀಲೇ ಇಲ್ಲ, ಇಷ್ಟೆಲ್ಲ ಆದರೂ ಕೂಡ ಪಾಠ ಕಲೀಲಿಲ್ಲ, ಹಠಕ್ಕೆ ಬಿದ್ದ. ಹಠಕ್ಕೆ ಬಿದ್ದವನು ಶಿವನನ್ನು ಕುರಿತು ಆರಾಧನೆ ಮಾಡಿ ಪಾಂಡವರೋಧನಂ, ಒಂದು ದಿವಸದ ಮಟ್ಟಿಗೆ ಪಾಂಡವರನ್ನೆಲ್ಲ ನಾನು ತಡೀಬೇಕು. ಇದು ಜ್ಞಾಪಕ ಇದ್ರೆ ಮುಂದೆ ವರವನ್ನು ಯಾವಾಗ ಉಪಯೋಗಿಸ್ತಾರೆ ನಮಗೆ ಅರ್ಥವಾಗುತ್ತೆ. ಒಂದು ದಿವಸದ ಮಟ್ಟಿಗೆ ಎಲ್ಲ ಪಾಂಡವರನ್ನು ತಡಿಬೇಕು. ಈ ವರ ಕೇಳಬೇಕಾದ್ರೆ ಅವನಿಗೆ ಗೊತ್ತಿದೆ ಯಾವಾಗಲೂ ತಡಿಲಿಕ್ಕಾಗೋದಿಲ್ಲ ಅಂತ ಅರ್ಥ. ಒಂದು ದಿವಸದ ಮಟ್ಟಿಗೆ ಅಂತ ಕೇಳಿದ ಮೇಲೆ ಎಲ್ಲ ದಿವಸಕ್ಕೂ ಆಗೋದಿಲ್ಲ ಅಂದರೆ ಅವನ ಇತಿಮಿತಿಗಳು ಎಷ್ಟು ಸ್ಪಷ್ಟ ಅರ್ಥವಾಗ್ತಾ ಇದೆ. ಜಯದ್ರಥ ಇಷ್ಟೆಲ್ಲ ತಮ್ಮ ಇತಿಮಿತಿ ಗೊತ್ತಿದ್ದರೂ ಕೂಡ ಮಾಡಬಾರದನ್ನು ಮಾಡ್ತಾರಲ್ಲ ಅದಕ್ಕೆ ಭ್ರಾಂತಿ ಅಂತ ಕರೆಯೋರು. ಈ ಅಯೋಗ್ಯರನ್ನೆಲ್ಲ ಕೂಡ ಯಾತಕ್ಕೆ ಅಯೋಗ್ಯರು ಅಂತಾರಂದರೆ, ಅಯೋಗ್ಯ ಮಿಚ್ಛನ್ ಪುರುಷ ಪತತ್ತೇವರ ಸಂಶಯ. ಒಬ್ಬ ಸಾತ್ವಿಕ ವ್ಯಕ್ತಿನೇ ಅಯೋಗ್ಯ ಕಾಮನೆಯನ್ನು ಹೊಂದಿದರೆ ಹಾಳಾಗಿ ಹೋಗ್ತಾನೆ. ಇನ್ನು ಹೇಳಿ ಕೇಳಿ ತಾಮಸರು ಅವ್ರಿಗೆ ಎಷ್ಟು ಅನರ್ಥವಾಗುತ್ತೆ ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ. ಮನುಷ್ಯ ತನ್ನ ಇಚ್ಛೆಗಳನ್ನು ಇಚ್ಛೆ ಬರೋದು ದೊಡ್ಡದಲ್ಲ, ಯೋಚನೆ ಮಾಡಬೇಕಾದ್ರೆ ಅದು ಸಾತ್ವಿಕವೋ ತಾಮಸವೋ. ತಾಮಸ ಇಚ್ಛೆ ಯಾವಾಗಲೂ ಕೂಡ ಕಾಮಯೇಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿಧೇರ ವಿಹ ವೈರಿಣಂ. ಅತ್ಯಂತ ಅನರ್ಥಕರವಾದದ್ದು. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಎಲ್ಲ ಪಾಪದ ಮೂಲ ಈ ಕಾಮ ಅಂತ ಹೇಳಿದ. ಅರ್ಜುನ ಕೇಳಿದ ಪ್ರಶ್ನೆ ಅದು, ಕೊಟ್ಟ ಉತ್ತರ ಇದು. ಭಗವದ್ಗೀತೆಯಲ್ಲಿ ಬರೋದೆಲ್ಲ ತತ್ವ, ಇಲ್ಲಿ ಬರೋದೆಲ್ಲ ದೃಷ್ಟಾಂತ ಇದೆ. ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ ಅಂತ ನೀಚ ಕಾಮನೆ ಅವನು ಹಾಳು ಮಾಡ್ತಾ ಇದೆ. ಅರ್ಜುನ ಪ್ರಶ್ನೆ ಹಾಗೆ ಇತ್ತು, ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವರ್ಷ್ಣೇಯ ಬಲಾದಿವ ನಿಯೋಜಿತ. ಅರ್ಜುನನ ಪ್ರಶ್ನೆ ಇದೆ. ತಾನು ಇಷ್ಟ ಇಲ್ಲದೆ ಹೋದರೂ ಕೂಡ ಮನುಷ್ಯ ಪಾಪ ಕಾರ್ಯಗಳನ್ನು ಯಾತಕ್ಕೆ ಮಾಡ್ತಾನೆ ಅಂತ ಕೇಳಿದರೆ ಭಗವಂತ ಕೊಟ್ಟ ಉತ್ತರ ಕಾಮಯೇಷ ಕ್ರೋಧಯೇಷ. ಇಷ್ಟ ಇಲ್ಲದೆ ಹೋದರೂ ಮಾಡ್ತಾನೆ ಎಂಬುದು ಸಾತ್ವಿಕರಿಗೆ ಒಂದ ಪ್ರಶ್ನೆ. ಅಯೋಗ್ಯರಿಗೆ ಅದೇ ಇಷ್ಟ, ಅವರಿಗೆ ದುಷ್ಕಾಮಯ ಅವರ ಸ್ವರೂಪಭೂತವಾದದ್ದು. ಆದ್ದರಿಂದ ದೇವದ್ರತನಿಗಾದ ಅನರ್ಥ ಭಯಂಕರವಾದ ಅನರ್ಥವಾಯಿತು. ಆದರೂ ಅವನು ಪಾಠ ಕಲಿದೆ ಹೋಗಿದ್ದು ಅವನು ತಮೋಯೋಗ್ಯ ಅಂತ ತಾಮಸಿ ಅಂತ ತೀರ್ಮಾನ ಮಾಡಲಿಕ್ಕೆ ಖಚಿತವಾದದ್ದು. ಒಮ್ಮೆ ತಪ್ಪು ಮಾಡೋ ದೊಡ್ಡದಲ್ಲ, ನಹುಷ ಹಾಗೆ ಮಾಡಿದ. ಮೊನ್ನೆ ಕತೆ ಕೇಳಿದ್ದೇವೆ, ನಹುಷ ಶಚಿಯನ್ನು ಬಯಸಿದ, ದರ್ಪಾದೈತ್ಯ ಶಚಿಮಪಿ ಎಂದು ನಾವು ನೋಡಿದ್ದೇವೆ. ಆದರೆ ಅವನಿಗೆ ಯಾವಾಗ ಶಾಪ ಬಂತು ಅರ್ಥ ಆಯ್ತು, ಅವನಿಗೆ ಅದು ಪೂರ್ತಿ ಬದಲಾಗಿಬಿಟ್ಟು ಉದ್ಧಾರ ಮಾಡಿಕೊಂಡು ಭೀಮನಿಂದನೇ ಉದ್ಧಾರ ಹೊರಟೋಗಿಬಿಟ್ಟ. ಭೀಮನಿಂದ ಉದ್ಧಾರವಾಗಿದ್ದು ನಹುಷ, ಅದೇ ಭೀಮನಿಂದ ಮಾನಭಂಗಕ್ಕೊಳಗಾಗಿದ್ದು ಜಯದ್ರಥ. ಆದರೆ ನಹುಷ ಎಚ್ಚೆತ್ತುಕೊಂಡು ಸಾತ್ವಿಕವಾದ ಮಾರ್ಗದಲ್ಲಿ ಇದ್ದು ಲೋಕಮಾನ್ಯ ಆಗಿಬಿಡ್ತಾನೆ. ಮಾಂಧಾತ ನಹುಷು ಅಂಬರೀಷ ಸಗರಹ ರಾಜ ಪೃಥುಹು ಅಯ್ಯಯ್ಯ ಪ್ರತಿಷ್ಠ ಮಂಗಲಾಷ್ಟಕದಲ್ಲಿ ಆತನ ಹೆಸರು ಹೇಳ್ತೇವೆ ನಾವು. ಅವನು ತಪ್ಪು ಮಾಡಿದವನೇ, ತಪ್ಪನ್ನು ಪೂರ್ಣ ತಿದ್ದುಕೊಂಡು ಬಿಡ್ತಾನೆ. ಆ ತಪ್ಪು ಕೂಡ ದರ್ಪಾದ ಇಚ್ಛಚ್ಛಚಿ ಎಂಬಪಿ ಮತ್ತು ಕಾಮಾದ ಇಚ್ಛಚ್ಛಚಿ ಎಂಬಪಿ ಹಿಂದೆ ನೋಡಿದ್ದೇವೆ. ಅದರ ದರ್ಪದಿಂದ ಇಷ್ಟಪಟ್ಟ ಅಷ್ಟಕ್ಕೆ ಶಿಕ್ಷೆಯಾಯಿತು. ಎಷ್ಟೋ ಸಾವಿರಾರು ವರ್ಷಗಳ ಕಾಲ ಭೂಮಿಯೊಳಗೆ ಹೆಬ್ಬಾವಾಗಿ ಬದುಕಬೇಕಾದ ಸ್ಥಿತಿ ಬಂತವನಿಗೆ. ಸಾತ್ವಿಕನಿಗಿಂತ ಶಿಕ್ಷೆ ಕೊಟ್ಟಾಗ ತಮಯೋಗನಿಗೆ ಎಂಥ ಶಿಕ್ಷೆ ಕೊಡ್ತಾರೆ ಅಂತ ಹೇಳೋದಕ್ಕೆ ಜಯದ್ರಥನ ಪ್ರಸಂಗ ಸಾಕ್ಷಿ. ಅವನು ವಾಯುದೇವರಿಂದ ಮಾನಭಂಗಕ್ಕೊಳಗಾದ, ಶಿವನನ್ನು ಆರಾಧನೆ ಮಾಡಿದ. ಉತ್ತಮರತ್ರ ಹೋಗಬೇಕು ಯಾವಾಗಲೂ ಕೂಡ. ಯಾರಿಂದ ತಾನು ಅನರ್ಥಕ್ಕೊಳಗಾದನೋ ಅವರಿಗಿಂತ ಉತ್ತಮರತ್ರ ಹೋಗಬೇಕು. ಅವನು ಹಾಗೆ ಮಾಡಲಿಲ್ಲ. ಹಿಂದೆ ಹೇಳಿದ್ದೆ, ಬಲಮಿಂದ್ರಶ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ಹರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇಹೇ ಬಲಮನ್ಯತಃ. ಈ ತಾರತಮ್ಯ ಜ್ಞಾನ ಇದ್ದಿದ್ರೆ ಅವನು ಎಲ್ಲಿಗೆ ಹೋಗಬೇಕಾಗಿತ್ತು ಯೋಚನೆ ಮಾಡಬಹುದು. ಅಂತೂ ಅವರ ಕಾಮನೆಗಳು, ಅವರು ಹಿಡಿಯೋ ದಾರಿ, ಪಡೆಯೋ ಫಲ ಎಲ್ಲ ವಿರುದ್ಧವಾದದ್ದು ಅಂತ ಹೇಳೋದಕ್ಕೆ ಇದು ದೃಷ್ಟಾಂತ ಇದು. ಅಂಥವನಂತ ತಪಸ್ಸು ಮಾಡಿ ವರವನ್ನು ಪಡ್ಕೊಂಡು ಏನು ಮಹಾಸಾರ್ಥಕ್ಕೆ ಪಡೆದ, ಒಂದು ದಿವಸಕ್ಕೆ ಏನು ಸಾಧನೆ ಮಾಡ್ತಾನೆ ಈ ಮಧ್ಯೆ? ಭ್ರಾಂತಿ ಅಂತ ಇದು, ನಿಜವಾದ ಭ್ರಾಂತಿ ಅಂದ್ರಿದೆ. ಅಲ್ಲಿಂದ ಹೊರಟು ತಾನು ಸೇರ್ಕೋತಾ ಇದ್ದಾನೆ. ಈ ಕಡೆಗೆ ದುರ್ಯೋಧನಾದಿಗಳೆಲ್ಲ ಸೇರಿ ಒಂದು ಯೋಜನೆ ಮಾಡ್ತಾ ಇದ್ದಾನೆ. ಒಂದು ಯಜ್ಞವನ್ನು ಮಾಡಬೇಕು ಅಂತ ದುರ್ಯೋಧನ ಯೋಚನೆ ಹಾಕಿದ. ಯಜ್ಞವನ್ನು ತಾನೊಂದು ಯಜ್ಞವನ್ನು ಮಾಡಬೇಕು. ಯಾಕೆ ಪಾಂಡವರು ಯಜ್ಞ ಮಾಡಿದ್ದಾರೆ, ತಾನೊಂದು ಮಾಡಬೇಕು. ಇದಕ್ಕೆ ಮಾತ್ಸರ್ಯ ಅಂತ ಕರೀತಾರೆ. ಅಸೂಯೆ ಅಂದರೆ ಇದೇನು, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ. ಯಜ್ಞ ಮಾಡೋ ತಪ್ಪಲ್ಲ, ಅವ್ರು ಯಾರೋ ಮಾಡಿದ್ದಾರೆ ಅದನ್ನು ಮೀರಿಸಕ್ಕೆ ನಾನು ಮಾಡಬೇಕು, ಇದು ತಪ್ಪಿದೆ. ತನ್ನ ಅವಶ್ಯಕತೆ ತನ್ನ ಕರ್ತವ್ಯ ಅಂತ ಮಾಡಿದರೆ ಒಳ್ಳೇದು, ಸನ್ಯಾವನ್ನೇ ಮಾಡಬೇಕು. ಇನ್ನೊಬ್ಬರು ಮಾಡದಂತೆ ಮಾಡೋದು ಅಷ್ಟೇನೆ, ಅದಕ್ಕೆ ಸನ್ಯಾವನ ಉದ್ದೇಶ ಇಲ್ಲ ಅವನಿಗೆ, ಅವನ ಅಣಕ ಮಾಡೋದಷ್ಟೇ ಉದ್ದೇಶ. ಅವನಿಂದ ಒಳ್ಳೆ ಕೆಲಸಗಳನ್ನು ಈ ರೀತಿ ಮಾಡಿದರೇನೆ ಫಲ ಕಡಿಮೆ ಆಗ್ತದೆ ಎಷ್ಟೋ ಸಲ ಸ್ಪರ್ಧೆಯಿಂದ. ಇನ್ನು ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋದರೂ ಭಾರಿ ಅನರ್ಥ ಉಂಟು. ಆದರೆ ಒಳ್ಳೆ ರೀತಿ ಎಚ್ಚರಿಕೆ ಅಂತ ಅವ್ರು ಮಾಡ್ತಾನೆ. ಪಾಪ ನಾನೂ ಮಾಡಬೇಕು ಅಂತ ಬಂದರೆ ತಪ್ಪಲ್ಲ, ಆದರೆ ಅವನು ಮಾಡ್ತಾನೆ ಮೀರಿಸಬೇಕು ಅಂತ ಮಾಡೋದಕ್ಕೆ ಹೋಗ್ತಾನೆ. ಅದು ಏನು ಕೆಟ್ಟ ರೀತಿಯಲ್ಲಿ, ಸ್ಪರ್ಧೆ ಒಳ್ಳೇದೇ ಯಾವಾಗಲೂ, ಮೀರಿಸಬೇಕು ಅಂತ ಸ್ಪರ್ಧೆ ಬಂದರೆ ಕೆಟ್ಟದಲ್ಲ. ಆದರೆ ಅವಮಾನ ಮಾಡಿ ಮೀರಿಸೋದಾಗಲಿ, ಮೋಸ ಮಾಡಿ ಮೀರಿಸೋದಾಗಲಿ, ಅದು ಧರ್ಮ ಅಲ್ಲ. ದುರ್ಯೋಧನ ಯೋಚನೆ ಮಾಡಿ, ನಾನು ಒಂದು ಯಾಗ ಮಾಡಬೇಕು, ಅವರು ಆಸೆ ಯಾಗ ಮಾಡಿದ್ದಾರೆ, ನಾನೊಂದು ಯಾಗ ಮಾಡಬೇಕು. ಆದರೆ ಅವರಂಥದ್ದು ಯಾಗ ಮಾಡಬೇಕಲ್ಲ, ಈಗ ಅದು ಈಕ್ವಲೆಂಟ್ ಆಗಬೇಕು. ಅದನ್ನು ಮಾಡ್ಲಿಕ್ಕೆ ಹೋಗಲಿಲ್ಲ, ಇದು ಆಶ್ಚರ್ಯ. ರಾಶಿಯಾಗ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಗೊತ್ತೇನು? ರಾಶಿಯಾಗ ಮಾಡಬೇಕಾದ್ರೆ ಜಗತ್ತಿನ ಎಲ್ಲಾ ರಾಜರನ್ನೂ ಗೆಲ್ಲಬೇಕು. ಅಲ್ಲಿ ಜನದಲ್ಲಿ ಒಬ್ಬ ರಾಜರನ್ನೂ ಗೆದ್ದಿಲ್ಲ ಅವನು. ಎಲ್ಲ ರಾಜರನ್ನು ಎಂದು ಗೆಲ್ಲಬೇಕು ಈ ಮಧ್ಯೆ ಅವನು ಅಂದರೆ ಅವ್ನು ಎಷ್ಟು ಹೆದರಿದ್ದ ಅಂತ ಗೊತ್ತಾಗ್ತದೆ. ರಾಶಿಯಾಗ ಮಾಡಿದರೆ ತಾನು ರಾಶಿಯಾಗ ಮಾಡೋದು ಬಿಟ್ಟುಬಿಟ್ಟ, ಇನ್ನೊಂದು ಜಾಗ ಮಾಡ್ತೇನೆ ಅಂತ ಹೊರಟ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ ಈ ಆಧುನಿಕರೆಲ್ಲ ಏನು ಮಾಡಿದ್ದಾರೆ. ದುರ್ಯೋಧನ ಮಹಾವೀರ, ಮಹಾಸಮರ್ಥ, ಏನೇನೋ ತಲೆಗೆ ಹಾಕಿದ್ದಾರೆ. ಹಾಗಿದ್ರೆ ರಾಶಿಯಾಗ ಯಾಕೆ ಮಾಡಲಿಲ್ಲ? ಹಾಗಿದ್ರೆ ಅವನೀಗ ಪಾಂಡವರನ್ನು ಮೀರಿಸಬೇಕು ಅಂತಿದ್ರೆ ದ್ಯೂತಕ್ಕೆ ಹೋಗಬಾರ್ದಾಗಿತ್ತು. ಮೊದಲು ರಾಶಿಯಾಗ ಆಗಲೇ ಮಾಡಬೇಕಾಗಿತ್ತು, ಮಾಡಿ ತನ್ನ ಶಕ್ತಿ ಸಾಮರ್ಥ್ಯ ತೋರಿಸಬೇಕಾಗಿತ್ತು. ಬಿಟ್ಟ ಹೋಗ್ಲಿ, ವನದಲ್ಲಿದ್ದರೆ ಈ ಆಗಲೇ ಮಾಡಬಾರದೆ? ಈಗಲೂ ಇಲ್ಲ. ಅವನಿಗೆ ಯಾಕೆ ಪಾಂಡವನಿಗೆ ಗೆಲ್ಲಕ್ಕಾಗೋದಿಲ್ಲ ಅಲ್ಲ, ಸರಿಯಾದ ಮಾರ್ಗದಲ್ಲಿ ಯಾರಿಗೆಲ್ಲ ಶಕ್ತಿನೂ ಅವನಿಗಿಲ್ಲ. ಅದನ್ನು ಬಿಟ್ಟು ಬಿಡಿ. ಕೃಷ್ಣನ್ ಗೆಲ್ಲಬೇಕಲ್ಲ, ಇವತ್ತು ಅದು ಸಮಸ್ಯೆ ಇದೆ. ಯಾದವನ ಗೆಲ್ಲಬೇಕಲ್ಲ. ಒಬ್ಬ ರಾಜನ ಗೆಲ್ಲದೆ ಹೋದ್ರೆ ರಾಶಿಯಾಗ ಆಗೋದಿಲ್ಲ. ಒಬ್ಬ ರಾಜನನ್ನು ಗೆಲ್ಲದೆ ಹೋದ್ರು ಕೂಡ ರಾಶಿಯಾಗ ಆಗೋದಿಲ್ಲ. ಪಾಂಡವರು ಒಳ್ಳೆ ಎಲ್ಲ ರಾಜನನ್ನು ಗೆದ್ದರು ಅಲ್ಲ, ಉಳಿದ ದೇವತೆಗಳನ್ನು ಗೆದ್ದು ರಾಶಿಯಾಗ ಮಾಡಿದ್ದಾರೆ. ಸಿಂಹ ವ್ಯಾಘ್ರಾದಿ ರೂಪಿಣ, ಸಿಂಹ ವ್ಯಾಘ್ರಾದಿಗಳ ರೂಪದೊಳಗೆ ಗರುಡ ಶೇಷಾದಿ ದೇವತೆಗಳು ಬಂದಾಗ ಅವರನ್ನೂ ಸೋಲಿಸಿಬಿಟ್ಟು ಯಾಗ ಮಾಡಿದ್ದು ಪಾಂಡವರು. ಯಾರನ್ನೂ ಸೋಲಿಸ್ತೇನೆ ನಾ ರಾಜ ಅಂತ ತಿಳ್ಕೊಂಡಿರ್ತಾನಲ್ಲ, ಎಷ್ಟು ಮೂರ್ಖ ಇವನು. ರಾಜ ಅಂತ ದುರ್ಯೋಧನ ಅಂತ ರಾಜ, ಇಸ್ಪೀಟ್ ರಾಜ ಅಂತಾರಲ್ಲ ಹಾಗಷ್ಟೇನು. ಎಂತ ರಾಜ ಅವನು? ದ್ಯೂತದ ರಾಜ. ಅದಕ್ಕೇನು ಬೆಲೆ ಇದೆ? ಏನೇನೂ ಬೆಲೆ ಇಲ್ಲ. ಅಂಥವನನ್ನು ಜನ ಭಾರಿ ಎತ್ಕಟ್ತಾರೆ ಅಂದ್ರೆ ಎತ್ಕಟ್ಟ ಜನಗಳು ಕೂಡ ಅವನಂಥವರೇ ಅಂತ ಅರ್ಥನೆ ಹೊರತು ಏನೂ ಪ್ರಯೋಜನ ಇಲ್ಲ. ಸರಿ, ರಾಶಿಯಾಗ ಮಾಡಲಿಕ್ಕಂತೂ ಬರೋದಿಲ್ಲ. ಹರಿಶ್ಚಂದ್ರ ರಾಜ ರಾಶಿಯಾಗ ಮಾಡಿದ್ದ. ಹರಿಶ್ಚಂದ್ರಶ್ಚ ಭೂಮಿ ನೋಡಿದ್ದೇವೆ. ಅವರು ಆದರೂ ಅವನು ಪಾಂಡವರಿಗೆ ಸಮನಾಗಲಿಲ್ಲ. ಯಾಕೆ ಅಂದ್ರೆ ಆಗ ಅಂಥ ಪ್ರತಿ ವೀರರಿರಲಿಲ್ಲ. ಆಗ ಜರಾಸಂಧ ಮೊದಲಾದಂಥವ್ರು ಇದ್ದ ಕಾಲದಲ್ಲಿ ರಾಶಿಯಾಗ ಮಾಡಿದ್ದು ಪಾಂಡವರು. ಆದರೆ ಬುಡ ಸಾಮಾನ್ಯ ರಾಜರಿದ್ದ ಕಾಲಕ್ಕೆ ಹರಿಶ್ಚಂದ್ರ ಮಾಡಿದ. ದುರ್ಯೋಧನ ಯೋಚನೆ ಮಾಡಲಿಕ್ಕೂ ಸಾಧ್ಯವಾಗಲಿಲ್ಲ. ಸ್ವಲ್ಪ ಯೋಚನೆ ಮಾಡಿದಾಗ ಡಿಫಿಕಲ್ಟಿ ಪ್ಯಾಚಲ್ಲಿ ಮಾರ್ಕ್ಸ್ ತಗೊಳ್ಳೋದೇ ಬೇರೆ, ಈಜಿ ಪ್ಯಾಚಲ್ಲಿ ಮಾರ್ಕ್ಸ್ ತಗೊಳ್ಳೋದೇ ಬೇರೆ. ಭಾಳ ಡಿಫಿಕಲ್ಟ್ ಇದ್ದ ಪಾಸ್ ಆದರೂ ಭಾರಿ ಬುದ್ಧಿವಂತ ಇದ್ದಾಗ ಲೆಕ್ಕ. ಸುಲಭ ಇದ್ದಾಗ 90 ತಗೊಂಡ್ರೆ ದಡ್ಡ 99 ತಗೊಂಡಿದ್ದಾರೆ ಬೇರೆಯವರು ಅಂತ ಹೇಳ್ಬಿಡ್ತು. 90 ತಗೊಂಡು ದಡ್ಡ ಆಗಿಬಿಡುತ್ತಾನೆ. ಇವತ್ತು ಪಾಂಡವರು ಡಿಫಿಕಲ್ಟ್ ಪ್ಯಾಚಲ್ಲಿ 100 ತಗೊಂಡವರು, ಅದು ಆಶ್ಚರ್ಯ. ಬೇರೆ 80-90 ತಗೊಂಡಿದ್ದಲ್ಲ. ಭೀಮಸೇನ ಮಾಡಿದ ರಾಜಸ್ವಯಾಗ ಅಂತ ಕೇಳಿದರೆ ಅದಕ್ಕಿಂತ ದೊಡ್ಡ ರಾಜಸ್ವಯಾಗವನ್ನು ಮಾಡಿದ್ದು ಸಾಕ್ಷಾತ್ ಬ್ರಹ್ಮದೇವರು ಮಾಡಿದ ರಾಜಸ್ವಯಾಗ ಇತ್ತೇ ಹೊರತು ಬೇರೆ ಇಲ್ಲ. ನಿರ್ಮೃದ್ನನ್ ಅತ್ಯಯತ್ನಂ ವಿಜರವರ ಜರಾಸಂಧ ಕಾಯಾಸ್ಥಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುಮಿವ ದಮಯನ್ ವಿಷ್ಣುಪಕ್ಷ ದ್ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ಥಾಸೌ ತಾವತ್ಯಾ ಯೋಜಿ ತೃಪ್ತ್ಯಾ ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೇ. ಆಗ ಮಾಡಿದ ಜರಾಸಂಧ ವಧೆ ಇದೆಯಲ್ಲ, ಅದು ಅತ್ಯಂತ ದೊಡ್ಡ ಕೆಲಸ. ಅದಾಗದೆ ಹೋದ ರಾಜಸೂಯಾಗನೇ ಆಗ್ತಿರಲಿಲ್ಲ. ಅದನ್ನು ಮಾಡಿದ್ದು ಭೀಮಸೇನ. ಆದರೆ ದುರ್ಯೋಧನನಿಗೆ ಯಾವ ವಿಶ್ವಾಸವೂ ತನ್ನ ಮೇಲೆ ಇರಲಿಲ್ಲ. ಯಾಗ ಮಾಡೋ ಹುಚ್ಚಂತೂ ಬಿಟ್ಟಿಲ್ಲ. ಅದಕ್ಕೆ ಒಂದು ಯಾಗ ಹುಡುಕಿದನಂತೆ, ಪುಂಡರೀಕ ಯಾಗ ಅಂತ ಒಂದು ಯಾಗ. ಅದು ದೊಡ್ಡ ಯಾಗನೇ, ಅದು ಸಾಮಾನ್ಯ ಯಾಗ ಅಲ್ಲ. ಅದು ಅದರ ದಿಕ್ಕನ್ನು ಗೆಲ್ಲಬೇಕಾಗಿದ್ದರೆ ಅದಕ್ಕೆ ಆರಿಸ್ಕೊತಾ ಇದ್ದಾನೆ. ದಡ್ಡುಡು ಕ್ವಶನ್ ಆರಿಸ್ಕೊಳ್ಬೇಕಾದ್ರೆ ಹುಷಾರಾಗಿ ಆರಿಸ್ಕೊಂಡಿರ್ತಾನೆ ಮೊದಲು. ಯಾವುದರಲ್ಲಿ ಏನು ಮಾಡಿದ್ರು ಸ್ವಲ್ಪ ಮಾರ್ಕ್ಸ್ ಬಂದಿರಬೇಕು, ಆ ಟೈಪು ಪುಂಡರೀಕ ಯಾಗವನ್ನು ಆರಿಸ್ಕೊಂಡಂತೆ. ಅಂತ ಪುಂಡರೀಕ ಯಾಗವನ್ನು ಆರಿಸಿಕೊಂಡು ಬಿಟ್ಟು ಭಾರಿ ದೊಡ್ಡ ಪ್ರಮಾಣದಲ್ಲಿ ಯಥಾ ಪ್ರಕಾರ ತಾನು ಹಿರಿಮೆ ತೋರಿಸ್ಕೋಬೇಕಲ್ಲ, ಪ್ರಚಾರವನ್ನು ಕೊಟ್ಟು ಯಜ್ಞ ಪ್ರಾರಂಭ ಮಾಡ್ತಾ ಇದ್ದಾನೆ. ವೈಭವದಿಂದ ಶುರು ಮಾಡಲಿಕ್ಕೆ ಅಂತ ಹೊರಟ. ಆಗ ಆಹ್ವಾನ ಕಳಿಸ್ಬೇಕಲ್ಲ, ಎಲ್ಲರಿಗೂ ಆಹ್ವಾನವನ್ನು ಕಳಿಸಿದ. ಪಾಂಡವರಿಗೂ ಕಳಿಸಿಕೊಟ್ಟನಂತ ಆಹ್ವಾನ. ಪಾಂಡವರಿಗೂ ದುಶಾಸನ ಮೂಲಕವಾಗಿ ಇನ್ವಿಟೇಷನ್ ಹೋಯಿತು ಪಾಂಡವರಿಗೆ. ಎಲ್ಲ ಧರ್ಮರಾಜ ಭೀಮಸೇನ ಎಲ್ಲ ಇದ್ದಾರೆ. ಅವನ ಕಡೆ ದೂತ ಬಂದ, ಹೇಳಿದ, ಪಾಂಡವರೇ ದುರ್ಯೋಧನ ಹೇಳಿ ಕಳಿಸಿದ್ದಾನೆ, ಅವನು ಪುಂಡರೀಕ ಯಾಗವನ್ನು ಮಾಡ್ತಾನಂತೆ, ನೀವೆಲ್ಲ ಬರಬೇಕಂತೆ ಅಂತ ದುಶಾಸನ ಹೇಳಿದ್ದಾನೆ ಅಂತ ಹೇಳಿದ. ಆಗ ಧರ್ಮರಾಜ ಭಾರಿ ಸಾತ್ವಿಕ ಅಲ್ಲಾತ, ಗಲಾಟೆ ಹೆಸರೇ ಇಲ್ಲ. ಆಯ್ತಪ್ಪ ಬರೋಗಿಲ್ವಲ್ಲ, ನೋಡಿದೆಯಲ್ಲ ನೀನೀಗ ವನದಲ್ಲಿದ್ದೇವೆ ಬಾ ಅಂತ ಕೇಳಿ ಏಕಾಶಿ ಊಟ ಕರೆದ್ರಾಗ ಆಗ್ತದೆ ಅಷ್ಟೇ. ಹೇಗೂ ಬರೋಗಿಲ್ಲ ಕರೆ, ಏನು ತಿನ್ನೋ ನಾವು ತಿನ್ನ, ನಾವೆಲ್ಲಕ್ಕೆ ಬರೋಕ್ಕಾಗೋದಿಲ್ವಲ್ಲ ಅಂತ ಹೇಗೋ ಆ ರೀತಿಯಲ್ಲಿ ನಾ ಬರಲಿಕ್ಕಾಗೋದಿಲ್ಲ ಅಂತ ಉತ್ತರ ಕೊಟ್ಟ. ಧರ್ಮರಾಜ ಭಾರಿ ಸಾತ್ವಿಕ, ಭೀಮಸೇನ ಇನ್ನೂ ಸಾತ್ವಿಕ. ನಾವು ಸುಮ್ಮನೆ ಇದ್ರೆ ಸಾತ್ವಿಕ ಅಂತ ತಿಳ್ಕೊಂಡ್ಬಿಡ್ತೇವೆ, ಹಾಗಲ್ಲ. ಯಾವ ಕಾಲಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದರೆ ಪರಮ ಸಾತ್ವಿಕ ಅಂತ ಕರೆಯೋ. ಭೀಮಸೇನ ಹೇಳುತ್ತಾನೆ, ದೂತ ವಾಪಸ್ ಹೋಗಿ ಕರದಂತೆ ಬಾಯಿಲಿ ಅಂತ ಕರೀತಾನೆ. ಯಜ್ಞಕ್ಕೆ ಬರೋದಿಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳುತ್ತಾನೆ. ಯಜ್ಞಕ್ಕೆ ಬರೋದಿಲ್ಲ ಅಂತ ಹೇಳೋದಿಲ್ಲ, ಬಂದೇ ಬರ್ತೇವೆ. ಆದರೆ ಈ ಯಜ್ಞಕ್ಕೆ ಬರೋದಿಲ್ಲ, ರಣಯಜ್ಞಾಖ್ಯಮೇವ. ಆ ಯುದ್ಧ ಯಜ್ಞ ಇರುತ್ತಲ್ಲ ಆಗ ಬರ್ತೇವೆ, ಆಗ ಅವನ್ನೇ ಪಶುವನ್ನು ಮಾಡಿ ಬಲಿ ಹಾಕ್ತೇವೆ, ಇದನ್ನು ಹೇಳು ಅಂತ ಹೇಳಿದರೆ. ಈ ಧೈರ್ಯ ಬೇಕು ಯಾವಾಗಲೂ ಕೂಡ. ಬರೀ ಧರ್ಮಾಚರಣೆನ ನಾವು ದೌರ್ಬಲ್ಯದಿಂದ ಮಾಡಿದ್ರೆ ಧರ್ಮ ಅಲ್ಲ. ಅದು ಒಂದು ಸಂಧ್ಯ ಒಂದು ಅತ್ಗೋತ ಮಾಡಿದ ಸಂಧ್ಯ ಒಂದು ಯಾರು ನೋಡ್ತಾರೋ ಬಾಗಿಲು ಹಾಕೊಳ್ಳೋದು, ಬೀಗ ಹಾಕೊಳ್ಳೋದು, ಇವರ ಶಬ್ದ ಮಂತ್ರ ಅಲ್ಲ ಯಾವುದೋ ಧ್ವನಿ ಅನ್ನೋದು, ತನ್ನ ಕಾನ್ಫಿಡೆನ್ಸ್ ಇಲ್ಲ ಅವನಿಗೆ, ಧೈರ್ಯವಾಗಿ ಮಾಡಬೇಕಾದ್ರೆ ಮಾಡೋ ಕೆಲಸ ಮಾಡಿದ್ರೆ ಸಿನಿಮಾ ಅಷ್ಟು ಧೈರ್ಯವಾಗಿ ಹೇಳ್ತಾನೆ, ಗಾಯತ್ರಿ ಮಂತ್ರ ಹೇಳೋದಕ್ಕೆ ಹೆದರಿದ್ರೆ ಹೇಗೆ ಈ ಮಧ್ಯೆ? ಈ ಭೀಮಸೇನ ದೀಕ್ಷೆಯಿಂದ್ರೆ ಧರ್ಮಾಚರಣೆ ಮಾಡಬೇಕು, ಧರ್ಮ ಅಂತ ಗೊತ್ತಿರಬೇಕು, ಶ್ರದ್ಧೆ ಇರಬೇಕು, ಕೃಷ್ಣಾರ್ಪಣ ಬುದ್ಧಿ ತುಂಬ ಇರಬೇಕು, ಆಗ ಅದನ್ನು ಪೂರ್ಣ ಧರ್ಮ ಅಂತ ಕರೀತಾರೆ. ಭೀಮಸೇನ ಧರ್ಮ ಇದು, ನಾವು ಬಂದೇ ಬರ್ತೇವೆ, ಅವ್ರನ್ನ ಕೊಂದೇ ಕೊಲ್ತೇವೆ, ರಣಯಜ್ಞದಲ್ಲಿ ನಮ್ಮ ಪ್ರತಾಪ ಈ ಯಜ್ಞಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಅವನು ಹೋಗಿ ಸಂದೇಶವನ್ನು ಕೊಟ್ಟನಂತೆ. ಅದು ಪ್ರತಿಯೊಂದು ಅವಕಾಶವನ್ನು ಭೀಮಸೇನ ದುಷ್ಟ ಶಿಕ್ಷಣಕ್ಕೆ ಉಪಯೋಗ ಮಾಡಿಕೊಳ್ಳುತ್ತಾ ಇತ್ತು. ಸ್ವಮತ ಸ್ಥಾಪನಾ ಪರಮತ ಖಂಡನ ಅನ್ನೋದು ಯಾವಾಗಲೂ ನಡೀಬೇಕು, ಆದರೆ ಶಾಸ್ತ್ರೀಯವಾಗಿ ನಡೀಬೇಕಾದೊಂದು ಭಾವೋದ್ವೇಗದಿಂದ ನಡೆದರೆ ಅಲ್ಲ, ಅದು ಸಮಾಜ ಹಾಳಾಗಿ ಹೋಗುತ್ತೆ. ಅದರಿಂದ ಶಾಸ್ತ್ರೀಯವಾಗಿ ನಡೀಬೇಕೆ ಹೊರತು ಬೇರೆ ಅಲ್ಲ. ನ್ಯಾಯಾಧೀಶ ತಾನೇ ಕಣ್ಣಾರೆ ಕೊಲೆಯಾಗಿದ್ದು ನೋಡಿದ್ರೂ ಕೂಡ ತಕ್ಷಣ ಶಿಕ್ಷೆ ಕೊಡೋದಿಲ್ಲ, ವಿಚಾರಣೆಯೆಲ್ಲ ಮಾಡಿ ಅವನು ಎಲ್ಲ ರೀತಿಯಲ್ಲಿ ಅಪ್ಪಿತಸ್ಥ ರುಜುವಾತು ಮಾಡಿ ಆಮೇಲೆ ಶಿಕ್ಷೆ ಕೊಟ್ಟರೆ ನ್ಯಾಯ ಅಂತ ಕರೀತಾರೆ. ಏ ನಾನೇ ನೋಡಿದ್ದೇನೆ ಅಂತ ಹೇಳಿದರೆ, ಏ ಇವನು ಸುಳ್ಳು ಹೇಳ್ತಾ ಇನ್ನೊಬ್ಬ ನ್ಯಾಯಾಧೀಶನ ಅಡ್ವಾಂಟ್ ಮಾಡಿ ಅಂತ ಕೇಳ್ತಾನೆ. ಅದಕ್ಕೆ ನ್ಯಾಯವನ್ನೇ ನ್ಯಾಯ ಅಂತ ಹಾಗೆ ತೀರ್ಮಾನ ಮಾಡಬೇಕು, ಅನ್ಯಾಯವನ್ನು ಅನ್ಯಾಯ ಅಂತ ಹಾಗೆ ಖಚಿತಪಡಿಸಬೇಕು. ಇದನ್ನು ನಿಜವಾದ ದೀಕ್ಷೆ ಅಂತ ಕರೀತಾರೆ. ಅದಕ್ಕೆ ಭೀಮಸೇನೆ ಹೇಳಿದ್ದು, ರಣಯಜ್ಞಕ್ಕೆ ಬರ್ತೇವೆ, ನಿನ್ನ ಬಲಿ ಹಾಕ್ತೇವೆ ಅಂತ ಹೇಳಿದಾಗ ಅವನು ಹೋಗಿ ಸಂದೇಶವನ್ನು ಕೊಡ್ತಾನೆ. ದುರ್ಯೋಧನ ಅಂತೂ ಯಜ್ಞವನ್ನು ಮಾಡಿದ, ಮುಗಿಸಿಬಿಟ್ಟ ಅದನ್ನು. ಪುಂಡರೀಕಾಗವನ್ನು ಮಾಡಿ ಏನು ಭಾರಿ ಸಮಾಧಾನ ಪಟ್ಟಾಗಲೆಕ್ಕವನು. ಆದರೆ ಬ್ರಾಹ್ಮಣರಂತವ್ರು ಗೊತ್ತಿಲ್ಲ, ಅದಕ್ಕೆಲ್ಲ ಅಟೆಂಡ್ ಮಾಡಿದ್ರಂತ ಅವರು ಕೂಡ. ರಾಷ್ಟ್ರೀಯಾಗಿ ಎಷ್ಟೆಷ್ಟು ಜನ ಬ್ರಾಹ್ಮಣರು ಹೋಗಿದ್ರು, ಎಲ್ಲ ಪುಂಡರೀಕಾಗಕ್ಕೂ ಹೋಗಿದ್ರು ಎಲ್ಲ ಕೂಡ. ಬೇರೆದಕ್ಕೆ ಹೋಗಿದ್ದಿಲ್ಲ ಅವರು, ಅವರೇ ದಕ್ಷಿಣೇಷ್ಠ ಆಸೆ ಹೋದವರಲ್ಲ. ಯಾತಕ್ಕೆ ಹೋಗಿದ್ರು ಅಂತ ಕೇಳಿದರೆ, ಪಾಂಡವರು ಮಾಡಿ ಇವನು ಹೇಗೆ ಮಾಡ್ತಾನೆ ನೋಡೇ ಬಿಡೋಣ ಅಂತ ನೋಡ್ಲಿಕ್ಕೆ ಹೋಗಿದ್ರು. ಇದೊಂದು ಒಳ್ಳೆ ಮಾತಿದ್ದು, ಒಂದು ದುಶ್ಶಾಸ್ತ್ರಗಳನ್ನು ಓದಬೇಕು ನಾವು, ಅನುಷ್ಠಾನ ಮಾಡ್ಲಿಕ್ಕೆ ಹೋಗಬಾರದು, ದೋಷ ಹುಡುಕ್ಲಿಕ್ಕೆ ನೋಡಬೇಕಲ್ಲ. ಸಚ್ಚಾಸ್ತ್ರ ಅಭ್ಯಸೆಯ ನಿತ್ಯಂ ದುಶ್ಶಾಸ್ತ್ರಂತೂ ಪರಿತ್ಯಜಿ. ದುಶ್ಶಾಸ್ತ್ರ ತ್ಯಾಗ ಮಾಡೋದು ಪುಸ್ತಕ ಸುಟ್ಟರೆ ದುಶ್ಶಾಸ್ತ್ರ ತ್ಯಾಗ ಮಾಡಿದಾಗಲ್ಲ, ಎಲ್ಲ ಪುಸ್ತಕ ಸುಡ್ತಾ ಹೋಗ್ಬಿಡೋದು, ಅದು ದುಶ್ಶಾಸ್ತ್ರ ತ್ಯಾಗ ಅಲ್ಲ. ಅದನ್ನು ಖಂಡನೆ ಮಾಡಬೇಕು, ಅದಕ್ಕೆ ಉತ್ತರವನ್ನು ಕೊಡಬೇಕು, ಅದನ್ನು ದುರ್ಮಾತ ಖಂಡನೆ ಅಂತ ಕರೀತಾರೆ. ಆ ದೃಷ್ಟಿಯಲ್ಲಿ ಆ ವಿಪ್ರರುಗಳು ರಾಸುಯಾಗಕ್ಕೂ ಹೋಗಿದ್ರು, ಇದಕ್ಕೂ ಹೋದರು. ಆಚಾರ್ಯ ಭಾಷ್ಯನ ಓದಬೇಕು, ಅನ್ಯ ಭಾಷೆಗಳನ್ನು ಓದಬೇಕು, ಆಗ ಆಚಾರ್ಯ ಭಾಷೆಯ ಮಹತ್ವ ಏನು ಅಂತ ಗೊತ್ತಾಗ್ತದೆ. ಇಲ್ಲಿ ಹೋದ್ರೆ ಗೊತ್ತಾಗೋದಿಲ್ಲ. ಯಾವಾಗಲೂ ಕೂಡ ಈ ಸಿಹಿ ಬೆಲೆ ಸುಖದ ಬೆಲೆ ಗೊತ್ತಾಗೋದು ಯಾವಾಗ? ಕಷ್ಟ ಬಂದಾಗ ಆಂಬ ದುಃಖ ದುಃಖ ಸುಖಮ್ಮಿ ದುಃಖಾನ್ಯ ಅನುಭೂಯ ಶೋಭತೆ. ಸುಖ ನಮಗೆ ಮಹತ್ವಪೂರ್ಣ ಕಾಣ ದುಃಖ ಅನುಭವಿಸಿದ ಮೇಲೆ. ಆಚಾರ್ಯರ ಭಾಷ್ಯದ ಮಹತ್ವ ಯಾತಕ್ಕೆ ಗೊತ್ತಾಯ್ತೋ? ವೇದಾಂತ ಸಂತತ ಕೃತಾಂತ ರಸಂನ ವಿದ್ಮಃ ಶ್ರೇಯೋ ಲಭೇಮಹಿ ಕಥನ್ನು ವಯಂ ಬತೇತಿ. ಉಳಿದ ಭಾಷೆಗಳನ್ನು ನೋಡಿ ಅವರಿಗೆ ಹಿಂದೆ ಬಂದಿದೆ. ಪ್ರಾಕ್ ಪಿಪಾಸು ಅಮೃತಂ ಪಿಬನ್ನಿವ ಮೋಹಪೀತ ಲವಣೋದಕೋ ಮುಹು. ತುಂಬ ಬಾಯಾರದವನು ಉಪ್ಪು ನೀರು ಕುಡಿದವನು ಸಿಹಿ ನೀರು ಕುಡಿದ್ರೆ ಅದರ ಮಹತ್ವ ಗೊತ್ತಾಗೋ ಹಾಗೆ ಇಲ್ಲಿ ಗೊತ್ತಾಗಬೇಕಲ್ಲ. ಎಲ್ಲ ಹೋಗಿದ್ರು. ಇದು ಅವ್ರು ಏನನ್ಸುತ್ತೆ ನೋಡೋಗೆ, ಡಬಲ್ ಕ್ರಾಸ್ ಮಾಡ್ತಾರೆ ಬ್ರಾಹ್ಮಣರು ಇವರೆಲ್ಲ ಕೂಡ, ಎಲ್ಲಿ ಸಿಕ್ಕ ಅಲ್ಲೇ ಹೋಗ್ಬಿಡ್ತಾರೆ ಅಂತ ಆಗಬಾರ್ದಲ್ಲ. ಹಾಗೆ ಆ ಬ್ರಹ್ಮಜ್ಞಾನ ಆಗಿನ ಕಾಲದ ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನಿಗಳವರೆಲ್ಲ ಕೂಡ, ಸಿದ್ಧಾಂತ ರಕ್ತಗತವಾಗಿದ್ದ ಜನ ಅವರು. ಎಲ್ಲ ಹೋದ್ರಂತೆ, ಯಜ್ಞ ನೋಡಿದರಂತೆ, ಆಮೇಲೆ ಹೇಳಿದರಂತೆ. ಏನಂತ? ಇದು ಒಂದು ಯಜ್ಞಾನ ಅಂತ ಹೇಳ್ತಾರೆ. ಇದು ಮುಖ್ಯ. ರಿಪೋರ್ಟ್ ಕೊಡಬೇಕಲ್ಲ, ಎಕ್ಸ್ಪರ್ಟ್ಗೆ ಬಿಟ್ಟು ರಿಪೋರ್ಟ್ ಇದ್ದಾಗೆ. ಇವತ್ತು ನಾವು ಮಾಡಿದ ಸತ್ಕಾರ್ಯಗಳು ದೇವ್ರಿಗೆ ಮುಟ್ಟಿತೋ ಇಲ್ಲೋ, ಅದು ಸರಿಯೋ ಇಲ್ಲೋ ಅಂತ ಯಾರು ದೇವ್ರ ದೇನೆ ಮಾತಾಡೋದಿಲ್ಲ. ಪರೋಕ್ಷ ಪ್ರಿಯಾಯ ವಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಮತ್ತೆ ಯಾರಿಂದ ಮಾತಾಡಬೇಕು ಅಂದರೆ, ಬ್ರಾಹ್ಮಣೋಸ್ಯ ಮುಖಮಾಸಿ. ಜ್ಞಾನಿಗಳ ಬಾಯಿಲಿ ಹೊರಗೆ ಬರ್ತದೆ. ಜ್ಞಾನಿಗಳು ಹೇಳಿದರೆ ಒಳ್ಳೇದು ಅಂದರೆ ಒಳ್ಳೇದು, ಕೆಟ್ಟದು ಅಂದರೆ ಕೆಟ್ಟ. ರಿಪೋರ್ಟ್ ಅದು ಒಂದು. ದುರ್ಯೋಧನ ಯಜ್ಞದ ಬಗ್ಗೆ ಅವು ಪಾಂಡವರ ಯಜ್ಞ ಅಂತ ಹೇಳಿದ್ರೆ ಅಂತ ಯಜ್ಞವೇ ಇರಲಿಲ್ಲ ಅಂತ ಹೇಳಿದೆ. ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಭೂವಿರೇ ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸಏವ ಭಗವಾನ್ ಬಭೂವಃ. ವೇದವ್ಯಾಸರ ನೇತೃತ್ವದಲ್ಲಿ ಸಾಕ್ಷಾತ್ ಭಗವಂತ ವೇದವ್ಯಾಸ ದೇವರು ಅಂದರೆ, ಅಂಥ ವೇದವ್ಯಾಸ ದೇವರ ನೇತೃತ್ವದಲ್ಲಿ ಅತ್ಯದ್ಭುತವಾದಂಥ ರಾಶಿಯಾಗ ನಡೀತು. ಅದು ಯಾತಕ್ಕೆ ದೊಡ್ಡ ಯಾಗ ಆಯಿತು ಅಂದರೆ, ತತ್ವ ನಿರ್ಣಯ ಕಥಾ ಬಹುವಿರೇ, ಅಲ್ಲಿ ದೊಡ್ಡ ವಾದ ಸರಣಿ ನಡೆದೋಯ್ತು, ಶಾಸ್ತ್ರಾರ್ಥ ವಿಚಾರ ನಡೀತು. ಅದಕ್ಕೆ ಯಾಗ ನಂಬರ್ ಒನ್ ಯಾಗ ಆಯ್ತು ಅದು. ಒಂದು ಇಲ್ಲಿ ಶಾಸ್ತ್ರದ ಹೆಸರಲ್ಲಿ ಏನು ನಿರ್ಣಯ ಮಾಡಬೇಕು? ಈ ಮಧ್ಯೆ ದುರ್ಯೋಧನ ಸಮವನ್ನು ಅಷ್ಟೇ ಅನ್ಕೋಬೇಕಷ್ಟೇ. ಅವನು ರಾಷ್ಟ್ರನಾರಾಯಣ ಸಮಮ್ ಅಲ್ಲ ಅವನು. ಏನು ಇವತ್ತು ನಮ್ಮ ಫಂಕ್ಷನ್ಗಳು ಹಾಗೆ ಆಗೋದು? ಎಷ್ಟೋ ಕಡೆ ಕಾರ್ಯಕ್ರಮ ಅಂದೇನಿರ್ತವೆ, ಎಲ್ಲ ಇರ್ತದೆ, ಊಟ ಗೀಟ ಅಷ್ಟು ಭಕ್ಷ ಇಷ್ಟು ಭಕ್ಷ ಇರ್ತವೆ. ಆದರೆ ಒಂದು ಜ್ಞಾನ ಕಾರ್ಯ ಇರೋದು, ಜ್ಞಾನ ಕಾರ್ಯ ಬರದೆ ಹೋದರೆ ಅದಕ್ಕೇನೇನು ಮಹತ್ವ ಇರೋದಿಲ್ಲ ಅಂತ ಹೇಳಿದ್ರೆ ಪಾಂಡವರ ಇದರಲ್ಲಿ ಸಿಂಹಪಾಲು ಜ್ಞಾನ ಕಾರ್ಯ ಇತ್ತು. ನಡೆದಿದ್ದೆಲ್ಲ ಆರೋಗ್ಯ ಸರ್ವಶಾಸ್ತ್ರಾಣಿ ವಿಚಾರೀಯ ಚ ಪುನಃ ಪುನಃ ಇದ ಬೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಅದಕ್ಕೆ ತತ್ವ ನಿರ್ಣಯ ಕಥಾ ಬಹುವಿರಿ. ಮೊದಲೇದಾಗಿ ಜ್ಞಾನ ಕಾರ್ಯ, ಅದು ಯಾರು ಅಧ್ಯಕ್ಷರು, ಯಾರು ಬಂದಿದ್ರು ಅಂತ ಕೇಳ್ತಾರೆ. ವೇದವ್ಯಾಸ ದೇವರ ಅಧ್ಯಕ್ಷರು. ಪಾರ್ಟಿಸಿಪೆಂಟ್ಸ್ ಯಾರ್ಯಾರು? ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ದುರ್ಯೋಧನವರೆಗೆ ಸೇರಿಕೊಂಡಿದ್ದಾರೆ. ನಿರೂಪಣೆ ಸಾಕ್ಷಾತ್ ಭೀಮಸೇನದು ಎಂದರೆ ಯಾಗ ಹೇಗಿರಬೇಕದು ಒಂದು ಸಾ ಯಜ್ಞ ಸದೃಶೀ ಸಭಾ ಅಂತ ಹೇಳಿದ ಹಾಗೆ ದೊಡ್ಡ ಯಜ್ಞವಾಗಿತ್ತು. ಇಲ್ಲಿ ನೋಡಿದರೆ ಒಂದು ಜ್ಞಾನಕಾರದ ಹೆಸರು ಕೂಡ ಇಲ್ಲ, ಬರೀ ವೈಭವ ಪ್ರದರ್ಶನ ಪ್ರದರ್ಶನ ಅಷ್ಟೇ. ಲೌಕಿಕ ಕಾರ್ಯಗಳೊಂದು ಬರೀ ಪ್ರದರ್ಶನವಷ್ಟೇನೆ. ಅದನ್ನೆಲ್ಲ ಹೇಳಿದರಂತೆ ಇದು ಎಂಥ ಯಜ್ಞ, ಪಾಂಡವರ ಯಜ್ಞ ಅಂದರೆ ಎಂಥ ಯಜ್ಞ, ಇದೆಂಥ ಯಜ್ಞ ಇದು ಒಂದು. ನಾಸೌ ತತ್ಕಲಾರ್ಹ ಹೇಳ್ತಾರೆ. ಅದರ ತತ್ಕಲ ಅಂದರೆ ಫ್ರ್ಯಾಕ್ಷನ್, ಅದರ ಫ್ರ್ಯಾಕ್ಷನ್ಗೂ ಸಾಟಿಯಾಗೋದಿಲ್ಲ, ಅದರ ಒಂದು ಅಂಶಕ್ಕೂ ಸಾಟಿಯಾಗೋದಿಲ್ಲ. ಅಷ್ಟು ದೊಡ್ಡದು ಪಾಂಡವರ ಆಶ್ರಯಾಗ ಇದೇನೂ ಅಲ್ಲ ಎಂದು ಯೋಚನೆ ಮಾಡಬೇಕು. ಯಾವಾಗಲೂ ಕೂಡ ಒಂದು ಕಾರ್ಯಕ್ರಮ ಆದಮೇಲೆ ಜನದ ಬಾಯಲ್ಲಿ ಏನು ಬರುತ್ತೆ ಬಹಳ ಇಂಪಾರ್ಟೆಂಟ್. ಊಟ ಮಾಡೋದು ತಾನು ಮಾಡಿದವನು ಅಡುಗೆ ಮಾಡಿದ್ರೆ ತಾನು ಭಾರಿ ಚೆನ್ನಾಗಿ ಸಾಲದು, ಊಟ ಮಾಡೋದು ಹೇಳಬೇಕಾದ್ರೆ ಅಡುಗೆಯವನು ಭಾರಿ ಹೆತ್ತವರು ಯಜ್ಞ ಮುದ್ದೆ ಇದ್ದಾಗ ತಾನು ಮಾಡಿದ ಅಡುಗೆ ಭಾರಿ ಚೆನ್ನಾಗಿದೆ ಅಂತ ತಿಳ್ಕೊಂಡಿರ್ತಾರೆ. ಆ ರಿಪೋರ್ಟ್ ಯಾರು ಕೊಡಬೇಕು? ಊಟ ಮಾಡಿದವ್ರು ಹೇಳಬೇಕಾದ್ರೆ. ಅದೇ ರೀತಿಯಲ್ಲಿ ಪಾರ್ಟಿಸಿಪೆಂಟ್ಸ್ ಹೇಳಬೇಕು. ಆ ಬ್ರಾಹ್ಮಣರು ಹೇಳಿದ್ರಂತೆ ಏನೂ ಪ್ರಯೋಜನ ಇಲ್ಲ ಇದು ಒಂದು. ನಾಸೌ ತತ್ ಕಲಾರ್ಹ. ನಮಗೊಂದು ಸಂಶಯ ಬರಬಹುದು, ಈ ಬ್ರಾಹ್ಮಣರೆಲ್ಲ ಪಕ್ಷಪಾತಿಗಳು, ಧರ್ಮರಾಜನ ಬಗ್ಗೆ ಭಾರಿ ಒಯ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಬೈದರು ಅಂತ ಯಾಕೆ ಹೇಳಬಾರದು? ಅದಕ್ಕೆ ಹೇಳುತ್ತಾರೆ ಅವರು ಅಂಥವರಲ್ಲ, ಅವರು ನಿಷ್ಪಕ್ಷಪಾತಿಗಳವರು. ಅದಕ್ಕೆ ಅವ್ರು ಹೇಳಿದ್ದು ಸರಿಯಾಗಿತ್ತು. ಯಾತಕ್ಕೆ ಗೊತ್ತೇನು, ಇವನು ಮಾಡಿದ ಯಾಗ ಪುಂಡರೀಕ ಯಾಗ, ಇದಕ್ಕೆ ಯಾರಿಗೆ ಆಹ್ವಾನ ಇದ್ದಿಲ್ಲ ಗೊತ್ತೇನು? ಪುಂಡರೀಕಾಕ್ಷರಿಗೆ ಆಹ್ವಾನ ಇಲ್ಲ, ಇನ್ನು ಹೇಗಿರಬೇಕು ಲೆಕ್ಕ ಹಾಕಿರು ನೋಡೋಣ. ಕೃಷ್ಣನ್ನೇ ಕರೆದಿಲ್ಲ ದುರ್ಯೋಧನ. ಇದೆಂಥ ಯಾಗ ಇದು? ಇವತ್ತು ಜನ ಯಾಗ ಮಾಡ್ತಾರೆ, ಪವಮಾನ ಹೋಮ ಕೃಷ್ಣಾರ್ಪಣೆನೇ ಇಲ್ಲ. ಸತ್ಯನಾರಾಯಣ ಪೂಜೆ ಸತ್ಯನಾರಾಯಣ ಯಾರೋ ಗೊತ್ತಿಲ್ಲ ಇವರಿಗೆ. ಪೂಜೆ ಮಾಡಿದ್ದು ಮಾಡಿದ್ದೆ, ಪ್ರಸಾದ ತಿಂದಿದ್ದು ತಿಂದಿದ್ದೆ ಹೊರತು ಸತ್ಯನಾರಾಯಣ ಅಂದರೆ ಯಾರು ಏನು ಕಲ್ಪನೆಯೇ ಇಲ್ಲ. ಸ್ವತಂತ್ರ ಅಖಿಲೇಶಾಯ ನಿರ್ದೋಷ ಗುಣರೂಪಿಣೆ, ದೇವರನ್ನ ಎಷ್ಟು ನಿರ್ದೋಷ ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣ, ಆ ಪರಿಜ್ಞಾನ ಇಲ್ಲದೆ ಹೋದರೆ ಅದಕ್ಕೆ ಏನೇ ಸಾಲಿಗ್ರಾಮ ಕಲ್ಲು ಅಂತ ತಿಳ್ಕೊಂಡ್ರೆ ಹಾಗೋ ಆಯ್ತು, ಕರಿ ಕಲ್ಲು ಅಂತ ತಿಳ್ಕೊಂಡ್ರೆ ಸಾಲಿಗ್ರಾಮ ತಿಳ್ಕೊಂಡಾಗಾಯ್ತಾ? ಆ ರೀತಿ ಮಾಡಿದರೆ ಪುಣ್ಯ ಬರೋದಿಲ್ಲ. ಅದಕ್ಕೆ ಮಹಾತ್ಮ್ಯ ಜ್ಞಾನಪೂರ್ವಕವಾದ ಭಕ್ತಿ ಇರಬೇಕು. ಈ ವಿಪ್ರರುಗಳು ಒಳ್ಳೆ ಹೇಳ್ತಾರೆ, ಪುಂಡರೀಕಾಕ್ಷರಿಗೆ ಆಹ್ವಾನ ಇಲ್ಲ. ಅಲ್ಲಿ ಮೂರು ರೂಪದ ಭಗವಂತ ಕೂತಿದ್ದ ಪಾಂಡವರ ಆಶ್ರಯಾಗದೊಳಗೆ, ಕೃಷ್ಣ ವೇದವ್ಯಾಸ ದೇವರು ಪರಶುರಾಮ ದೇವರು ಮೂರು ರೂಪದಿಂದ ಕೂತಿದ್ದ. ಇಲ್ಲಿ ಒಂದು ರೂಪದಿಂದ ಬಂದಿಲ್ಲ ಭಗವಂತ. ಅಂದ ಮೇಲೆ ದೇವರ ಅನುಗ್ರಹದ ಹೆಸರು ಕೂಡ ಇಲ್ಲ. ಇದು ಮೊದಲನೇದಿದು. ಇವತ್ತು ಆಧಾರಿಕ ಮದುವೆ ನಡೆಯುತ್ತಲ್ಲ, ದೇವರ ಸಮಾರಾಧನೆ ಇಲ್ಲ, ಅದಿಲ್ಲ, ಆ ಹತ್ರದಿಲ್ಲ, ಬಫೆ ತಿಂದು ಮುಗಿಸಿಬಿಡ್ತಾರೆ ಅಷ್ಟೇ. ಇದರಿಂದ ಯಾರು ದೇವರ ಪ್ರೀತರಾಗಬೇಕು? ಇದರಿಂದ ಅಂದರೆ ದುರ್ಯೋಧನ ಯಾಗ ಅಂದ್ರೆ ಹಾಗೇನೆ. ಇವತ್ತು ಸಾತ್ವಿಕ ಮದುವೆನೂ ನಡೀತವೆ, ತಾಮಸ ಮದುವೆನೂ ನಡೀತವೆ, ಅಲ್ಲೆಲ್ಲ ಭಗವಂತನ ಹೆಸರಲ್ಲಿ. ಅದನ್ನ ಲಕ್ಷ್ಮೀನಾರಾಯಣ ಕಲ್ಯಾಣ ಅಂತ ಮಾಡ್ತಾರೆ. ಪಾಪ ಶ್ರೀನಿವಾಸ ಕಲ್ಯಾಣ ಅಂತ ಅನುಸಂಧಾನ ಇಟ್ಕೊಂಡು ಯಜ್ಞವನ್ನು ಅವರು ಮಾಡ್ತಾರೆ, ಇವರು ಕೇವಲ ತಲೌಕಿಕವಾಗಿ ಮಾಡ್ತಾರೆ. ದುರ್ಯೋಧನ ರೀತಿಯೆಲ್ಲ ಇಂಥದ್ದೇನೆ. ಏನಿದು ಒಂದು, ಕೃಷ್ಣನಿಗೆ ಆಹ್ವಾನ ಇಲ್ಲ, ಹೋಗಲಿ. ಅಲ್ಲಿ ಯಾರಿರಬೇಕು ಅದರೊಳಗೆ? ಯಾವುದೇ ಯಾಗ ಸಾರ್ಥಕವಾಗಬೇಕಾದ್ರೆ ಕೃಷ್ಣ ಕೃಷ್ಣನಿಗೆ ಅರ್ಪಣೆ ಆಗಬೇಕು. ಯಾರ ಮೂಲಕ? ಭಾರತೀಯ ರಮಣನ ಮೂಲಕ. ಭಾರತೀಯ ರಮಣ ಭೀಮ, ಭಾರತೀಯನೂ ಕಾಡಪಾಲು ರಮಣನೂ ಕಾಡಪಾಲು ಯಜ್ಞ ಮಾಡ್ತಾರಂತೆ. ಇದೆಂತ ಯಜ್ಞ ಯೋಚನೆ ಮಾಡಿ, ಅವರಿಬ್ಬರು ಒಳಗೆ ಇಟ್ಕೊಂಡೇ ಇಲ್ಲ. ಹೋಗಲಿ, ಧರ್ಮದಿಂದ ನಡೀಬೇಕು. ಧರ್ಮರಾಜ ಕಾಡಲ್ಲಿದ್ದಾನೆ, ಅರ್ಜುನ ಶ್ರವಣಮನಾದ ಆತ್ ಕಾಡಲ್ಲಿದ್ದಾನೆ, ನಕಲ ಸಹದೇವರಿಲ್ಲ, ಶೀಲ ಇಲ್ಲ, ವಿನಯ ಇಲ್ಲ. ಅಂದಮೇಲೆ ನಾಸವು ತತ್ಕಲಾರ್ಹ, ಹೆಸರಿಗೆ ಯಜ್ಞನೇ ಹೊರತು ಏನೇನೂ ಪ್ರಯೋಜನ ಇಲ್ಲ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಾವೇನೋ ನಾವೂ ಕಾರ್ಯ ಮಾಡಿದೆ ಅಂತ ಮಾಡಬಾರದು, ಮೆಚ್ಚು ಹಾಗೆ ಮಾಡಬೇಕು, ದೇವರು ಮೆಚ್ಚಬೇಕು. ತತ್ಕರ್ಮ ಹರಿತೋಷಮ್ಯತ್ ಹೇಳುತ್ತಾರೆ, ಸಾವಿದ್ಯಾ ತನ್ಮತಿರಿಯಯ. ಒಂದು ಕರ್ಮ ಅಂದರೆ ದೇವರು ಮೆಚ್ಚಿದ ಅಂದರೆ ಅದೊಂದು ಕೆಲಸ. ವಿದ್ಯೆ ಅಂದರೆ ದೇವರ ವಿಷಯ ತಿಳಿತು ಅಂದರೆ ಅದಕ್ಕೆ ವಿದ್ಯೆ ಅಂತ ಕರಿಬೇಕು. ಹಳ್ಳಿಗಳಲ್ಲಿ ಜನ ಮಾತಾಡ್ತಾ ಇರ್ತಾರೆ, ಯಾವ್ದಾದ್ರು ತಪ್ಪು ಮಾಡಿಬಿಟ್ರೆ ಏ ದೇವರು ಮೆಚ್ಚೋದಿಲ್ಲ ಹಾಗೆ ಮಾಡಬೇಡ ಅಂತ ಹೇಳುತ್ತಾರೆ. ಅದು ಆಚಾರ್ಯರ ಮಾತು, ಭಾಗವತದ ಮಾತು. ಅದು ಒಂದು ಕೆಲಸ, ಅತಿ ದೊಡ್ಡ ಕೆಲಸ ಅಂತ ಯಾವಾಗ ಒಪ್ತೇವೆ? ತತ್ಕರ್ಮ ಹರಿತೋಷಮ್ಯತ್, ದೇವರಿಗೆ ಪ್ರಿಯವಾಗಬೇಕು. ದೇವರ ಹೆಸರಿಲ್ಲ, ದೇವರನ್ನ ಕರೆದಿಲ್ಲ, ದೇವರ ಭಕ್ತರಿಗೆ ಅವಕಾಶ ಇಲ್ಲ, ಅದೆಂಥ ಯಜ್ಞ ಅದು? ಅದಕ್ಕೆ ಅವರು ಹೇಳಿದರು, ನಾಸೌ ತತ್ಕಲಾರ್ಹ, ಇದಕ್ಕೇನೇನು ಸಂಬಂಧವೇ ಇಲ್ಲ, ಯಜ್ಞವೇ ಅಲ್ಲ ಅಂತ ಹೇಳಿದರು. ಅದರ ಫಲಿತಾಂಶ ಮುಂದೆ ಹಾಗೇನೆ ಆಯಿತು. ನಡೆದಿದ್ದೇನು ಮುಂದೆ? ಪಾಂಡವರು ರಾಜ್ಯಾಗ ಮಾಡಿಬಿಟ್ಟು ಚಕ್ರವರ್ತಿಗಳಾಗ್ತಾರೆ. ವಿಶ್ವದಲ್ಲಿ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಶತ್ರುರ್ ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರಿ ಸುತೋ ಕಥಯತಾಂ ನಭವಂತಿ ರೋಗಾಹ. ಇಂಥ ಕೀರ್ತಿಯನ್ನು ಪಡಿತಾನೆ ಇವನು. ಯಾಗ ಮಾಡಿದ ಒಂದು ವರ್ಷದೊಳಗೆ ವಂಶ ನಿರ್ವಂಶ ಆಗೋಗುತ್ತೆ. ಒಂದೇ ವರ್ಷ ಒಂದು ವಂಶದಲ್ಲಿ ಹೆಸರು ಕೂಡ ಹೇಳಕ್ಕೆ ಯಾರೂ ಇಲ್ಲ. ಅಂದರೆ ಒಳ್ಳೆ ಕೆಲಸದ ಗುರುತೇನು ಗೊತ್ತಾ? ಒಳ್ಳೇದಾಗಬೇಕು. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿಹಿ. ಒಂದು ಕೆಲಸ ಮಾಡಿದ ಮೇಲೆ ಸತ್ಫಲ ಬರದೆ ಹೋದರೆ ಅದು ಒಳ್ಳೆ ಕೆಲಸ ಅಲ್ಲ, ದುಷ್ಟಫಲ ಬಂದರೆ ಆ ದುಷ್ಕಾರ್ಯ ಅಂತಾನೆ ಅರ್ಥ. ದುರ್ಯೋಧನ ಯಾಗ ಕೆಟ್ಟದು ಅಂತ ಹೇಳೋದಕ್ಕೆ ತಮಾಷೆ ಅಂದರೆ ಅವನು ಯಾವುದೋ ಇದರಂತೆ ಮಾಡಲಿಲ್ಲ, ಮತ್ತೆ ನಮ್ಮ ಆದೇಕನ ಮಾಡ್ತಾರಲ್ಲ ಇಲ್ಲ ಬೂದಿಗೆ ಇಸ್ಕೊಂಬರೋ ಕೆಲಸ ಮಾಡಲಿಲ್ಲ ಅವನು ಪಾಪ. ಅವನು ಮಾಡಿದ್ದು ಹೆಸರಿಗೆ ಪುಂಡರೀಕ ಯಾಗ, ಆ ರೀತಿ ಮಾಡೇ ಹಾಳಾಗೋದಾದರೆ ಇನ್ನು ಹೇಳಿ ಕೇಳಿ ತಾಮಸ ಕೆಲಸ ಮಾಡೋನು ಎಲ್ಲ ಸ್ಮಶಾನದಲ್ಲಿ ಮಧ್ಯರಾತ್ರಿ ಹಣನ ಕತ್ತರಿಸಿ ಹಾಕ್ತಾನಲ್ಲ ಅಂಥವನು ಏನು ಗತಿ ಆಗ್ಬೋದು ಲೆಕ್ಕ ಹಾಕಿ ನೋಡೋಣ. ಇವತ್ತು ಹೆಸರಿಗೆ ವಿದ್ಯಾವಂತ ಜನ ಅಂತ ಹೆಸರು, 21ನೇ ಶತಮಾನ ಅಂತ ಮಾತಾಡ್ತಾರೆ. ಬೀದಿಯಲ್ಲಿ ನೋಡಿ ಕಂಡು ಕಂಡವರು ದೇವರನ್ನು ತಿಳ್ಕೊಂಡು ಆಡ್ತಿರ್ತಾರೆ, ಕಂಡು ಕಂಡ ಜನಗಳನ್ನ ಏನೋ ಕೊಟ್ಟರೆ ಭಾರಿ ದೇವರನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಎಂಥ ಮೂರ್ಖರು ಇವರೆಲ್ಲ ಕೂಡ. ಇವತ್ತು ವಿಜ್ಞಾನ ಅಂತ ಮಾತಾಡ್ತಾರೆ, ದೇವ್ರನ್ನ ಒಪ್ಪೇಡಿ ಬಿಟ್ಟುಬಿಡಿ ಹೋಗಲಿ, ಈ ದೆವ್ವನ ಒಪ್ಪಬೇಕಾ, ದೆವ್ವಗಳನ್ನ ಯಾಕೆ ಒಪ್ತೀರ ಹಾಗಿದ್ರೆ, ದೇವರನ್ನ ಒಪ್ಪಕ್ಕೆ ತಯಾರಿಲ್ಲ, ಈ ರಾಕ್ಷಸರನ್ನು ಒಪ್ತೀರಲ್ಲ, ಎಷ್ಟು ಅನ್ಯಾಯ ಇದು. ದೇವರನ್ನ ಒಪ್ಪೋದು ಸಾಧ್ಯವಾದದ್ದು. ಸರಿಯಾದ ವಿಜ್ಞಾನ ಅಂತ ಹೇಳಿದರೆ ಮೂಢನಂಬಿಕೆಯನ್ನ ಖಂಡನೆ ಮಾಡಬೇಕು. ಇವತ್ತು ಆ ಕೆಲಸ ಆಗದೆ ಹೋದರೆ ಅದೊಂದು ತತ್ವಜ್ಞಾನವೇ ಆಗೋದಿಲ್ಲ. ಇವತ್ತು ಮೂಢನಂಬಿಕೆ ಬಲಿಯಾದವರು ಹೆಬ್ಬೆಟ್ಟೋತ್ತವರಲ್ಲ, ಭಾರಿ ಓದಿದವರು ಅನ್ಸ್ಕೊಂಡ ಜನ ಎಲ್ಲೆಲ್ಲೋ ಹೋಗ್ತಿರ್ತಾರೆ. ಆ ದೃಷ್ಟಿಯಿಂದಾದರೂ ಕೂಡ ಇಂಥ ಕಥೆಗಳು ಸರಿಯಾಗಿ ಕೇಳಿದರೆ ದುರ್ಯೋಧನನಂಥವನು ಪುಂಡರೀಕ ಅನ್ನೋ ಸಾತ್ವಿಕ ಯಾಗ ಮಾಡಲಿಕ್ಕೆ ಹೊರಟೆ ತಪ್ಪು ಮಾಡಿದ್ದಕ್ಕೆ ಹೀಗಾಗಬೇಕಾದ್ರೆ ಹಿಡಿದ ಪದ್ಧತಿಯೂ ತಾಮಸ, ಗುರಿಯೂ ತಾಮಸ, ಎಲ್ಲವೂ ತಾಮಸ ಆದರೆ ಜೀವನದ ಗತಿ ಏನು ಅಂತ ಅರ್ಥ ಮಾಡ್ಕೋಬಹುದು. ಇಷ್ಟಾಯ್ತಂತೆ. ಅಂತೂ ಅವನ ಉದ್ದೇಶ ಏನಿತ್ತಲ್ಲ, ಅದೊಂದು ತಾಮಸ ಸುಖ ಅವರಿಗೆ. ಓಹ್, ನಾನು ಮಾರಿಬಿಟ್ಟೆ, ಪಾಂಡವರು ಏನು ಮಹಾ ನೋಡಿದರಾ ಅಂತ ತಾನೇ ಸಮಾಧಾನ ಅಂದ್ಕೊಂಡ. ಯಾರೇನು ಹೇಳ್ತಾರೆ ಕೇಳಲಿಲ್ಲ, ಅದು ಮುಖ್ಯ. ಊಟ ಮಾಡಿದವ್ರು ರುಚಿ ಇಲ್ಲ ಅಂದಮೇಲೆ ಅಡಿಗೆವನ್ನೇನು ಅನ್ಕೋಬೇಕಾಗಿದ್ರೆ ಅಯ್ಯೋ ನಾ ಮಾಡಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅನ್ಕೋಬೇಕೆ ಹೊರತು ಅವ್ರೇನೋ ಅನ್ಕೊಂಡು ನಂದಂತೂ ಕೆಲಸ ಆಯ್ತು ಅಂತ ಅನ್ಕೊಂಡ್ರೆ ಪ್ರಯೋಜನ ಇಲ್ಲ. ದುರ್ಯೋಧನ ಇಷ್ಟೆಲ್ಲ ಅಂತ ಇತ್ತು, ಅವರ ಬ್ರಾಹ್ಮಣರು ಗುಟ್ಟಾಗೇನು ಮಾತಾಡಲಿಲ್ಲ, ಗಟ್ಟಿಯಾಗಿ ಮಾತಾಡೋಣ ಹೋದ್ರು ಅವರೆಲ್ಲ ಕೂಡ. ಇದೆಂತ ಯಜ್ಞ ಇದು, ಜೋರಾಗೇ ಹೇಳಿದ್ರು. ಅವ್ರಿಗೆ ಭಯ ಇಲ್ಲ, ಭಯ ಇದ್ರೆ ಇವನಲ್ಲ ಅವನು ವಿದ್ಯಾವಂತನಲ್ಲ. ಮತ್ತು ವಿದ್ಯೆ ಯಾವಾಗಲೂ ಕೂಡ ವಿನಯ ಕೊಡುತ್ತೆ ಹೊರತು ದೈನ್ಯ ಕೊಡೋದಿಲ್ಲ. ವಿದ್ಯೆ ವಿದ್ಯಾದದಾತಿ ದೈನ್ಯಂ ಅಲ್ಲ, ವಿದ್ಯಾದದಾತಿ ವಿನಯಂ. ವಿನಯ ಅನ್ನೋದು ಪಾಸಿಟಿವ್ ಮೆರಿಟ್ ಅದು, ಒಂದು ದೈನ್ಯ ಅಂಬೋದು ಅದು ವಯಸ್ಸು, ಅದು ವರ್ಚ್ಯೂ ಅಲ್ಲ. ಸ್ವಲ್ಪ ಯೋಚನೆ ಮಾಡಿದರೆ ಆ ಬ್ರಾಹ್ಮಣರು ಗುಟ್ಟಾಗಿ ಕಾಮೆಂಟ್ ಮಾಡಿದ್ದಲ್ಲ, ನೇರವಾಗಿ ಹೇಳಿದರು ಇದು ಒಂದು ಅಯೋಗ್ಯ ಯಜ್ಞ ಅಂತಾನೆ ಹೇಳಿ. ದುರ್ಯೋಧನ ಏನು ಅರ್ಥನೇ ಮಾಡಿಕೊಳ್ಳಿಲ್ಲ. ಆಯಿತು ಅಂತ ಮತ್ತೊಂದು ಯೋಜನೆ ಶುರು ಮಾಡಿದ, ಪಾಂಡವರಿಗೆ ಮಾನಭಂಗ ಮಾಡಬೇಕು ಅಂತ ಅವನು ಯೋಚನೆ. ಜನ್ಮಪೂರ್ತಿ ಅದೇ ಹೆಸರು ಸತ್ತವನು, ತನಗೆ ಮಾನದ ಜನ್ಮದಲ್ಲಿ ತಾನು ಮಾನ ಪಡೆದು ಗೊತ್ತಿಲ್ಲ, ಇನ್ನೊಬ್ಬರಿಗೆ ಮಾನ ಕೊಟ್ಟೂ ಇಲ್ಲ. ಮಾನಾರ್ಹರಿಗೆ ಮಾನ ಕೊಡದೆ ಹೋದರೆ ಅದು ಜೀವನದ ಪತನಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಸಮಾನಾಂ ವಿಷಮಾ ಪೂಜಾ, ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭಸ್ಯತೆ ಹಿ ಸಹ. ಯಾರಿಗೆ ಯಾವ್ಯಾವ ಯೋಗ್ಯತೆ ಉಂಟೋ ಆ ಯೋಗ್ಯತೆ ತಕ್ಕಂತೆ ಗೌರವ ಕೊಡದೆ ಹೋದರೆ